അന്യാശ്ച ഹസ്ത ചരണ ശ്രവണത്വഗാദീൻ പ്രാണാന്നമോ ഭഗവതേ പുരുഷായ തുഭ്യം ഭവതി യദനുഭാവ യടമൂകോപി വാഗ്മീ ജഡമതിരപി ജന്തുഃ ജായതേ പ്രാജ്ഞമൌലിഃ സകലവചനചേതോ ദേവതാ ഭാരതീ സാ മമ വചസി നിധത്താം സന്നിധിം മാനസേ ച. ജന്മാദ്യസ്യ യതോന്മയാത് ഇതരതശ്ചാർത്ഥേഷ്വഭിജ്ഞസ്വരാട് തേനേ ബ്രഹ്മ ഹൃദയ ആദി കവയേ മുഹ്യന്തിയം സൂരയഃ തേജോവാരി മൃദാം യഥാ വിനിമയഃ യത്ര ത്രിസർഗോ വൃഷാ ധാമ്നാ സ്വേന സദാ നിരസ്ത കുഹകം സത്യം പരം ധീമഹി. ഈ ഹിന്ദിന ದಿನಗಳಲ್ಲಿ ಭಗವದ ಅಸ್ತಿತ್ವದ ಬಗೆಗಿನ ಜಿಜ್ಞಾಸೆಯ ಸಂದರ್ಭಗಳಲ್ಲಿ ನಮಗೆ ಎದುರಾದ ಅನೇಕ ಪ್ರಶ್ನೆಗಳು, ಭಗವಂತ ಇದ್ದಾನೆ ಎಂಬುದಕ್ಕೆ ಪ್ರಮಾಣ ಇಲ್ಲದೇ ಇರುವುದರಿಂದ ಅವನ ಅಸ್ತಿತ್ವವನ್ನು ಒಪ್ಪಿಕೊಳ್ಳಿಕ್ಕೆ ಆಗುವುದಿಲ್ಲ ಎಂಬ ಪೂರ್ವಪಕ್ಷ ಬಂದಾಗ ಅದಕ್ಕೆ ಉತ್ತರವಾಗಿ ಬ್ರಹ್ಮಸೂತ್ರದ ಎರಡನೆಯ ಸೂತ್ರ ಓಂ ಅಥಾಥೋ ಬ್ರಹ್ಮ ಜಿಜ್ಞಾಸ ಓಂ ಎಂಬ ಸೂತ್ರ ಆಗಲಿ, ಅಥವಾ ಭಾಗವತದ ಮಂಗಲ ಶ್ಲೋಕ ಜನ್ಮಾದ್ಯಸ ಏತೋನ್ವಯಾತ್ ಎಂಬ ಶ್ಲೋಕ ಆವಿರ್ಭಾವ ಆಯಿತು ಅಂತ ನಾವು ಕೇಳಿದ್ದೇವೆ. ಇದು ಹೇಗೆ ಇದಕ್ಕೆ ಉತ್ತರ ಆಗುತ್ತೆ ಅಂತ ಕೇಳಿದರೆ, ಒಂದು ನ್ಯಾಯ ಅಥವಾ ತರ್ಕಶಾಸ್ತ್ರದ ಅನುಮಾನದ ಮೂಲಕವೇ ಭಗವಂತನ ಅಸ್ತಿತ್ವಕ್ಕೆ ಇದೊಂದು ಉತ್ತರವಾಗಿ ಈ ಶ್ಲೋಕ ಇದೆ. ಈ ಪ್ರಪಂಚ ಎಂಬುದು ಅನಾದಿ ನಿತ್ಯ ಅಲ್ಲ ಎಂಬುದು ನಮ್ಮ ಅನುಭವಕ್ಕೆ ಬರತಕ್ಕಂತಹ ಸಂಗತಿ. ಇದೊಂದು ನಶ್ವರಶೀಲವಾದ ಮತ್ತು ಬದಲಾವಣೆಗೆ ಪರಿವರ್ತನೆಗೆ ಒಳಗಾಗತಕ್ಕಂತಹ ಒಂದು ಪ್ರಪಂಚ. ಇಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ. ಯಾವ ವಸ್ತು ತನ್ನ ಹುಟ್ಟನ್ನು ಪಡೆದಿದೆಯೋ ಅದೊಂದು ದಿವಸ ನಾಶವನ್ನು ಪಡೆಯಲೇಬೇಕು ಎಂಬುದು ಈ ಜಗತ್ತಿನ ನಿಯಮ. ಹಾಗಾಗಿ ಸೃಷ್ಟಿಶೀಲವಾದ ಪ್ರಪಂಚ, ಅನಾದಿನಿತ್ಯವಲ್ಲದ ಸೃಷ್ಟಿಶೀಲವಾದ ಪ್ರಪಂಚ ಅಂತಾದ ಮೇಲೆ ಆ ಪ್ರಪಂಚ ಒಂದಲ್ಲ ಒಂದು ದಿವಸ ಅದು ಕಣ್ಮರೆ ಆಗಲೇಬೇಕು ಎಂಬುದು ನಾವೆಲ್ಲ ಅಂದುಕೊಂಡಿರತಕ್ಕಂತಹ ಜಗತ್ತಿನ ಸತ್ಯ. ಅನಾದಿನಿತ್ಯವಲ್ಲದ ನಾಶಶೀಲವಾದ ಈ ಪ್ರಪಂಚದ ಪ್ರಪಂಚ ಎಂಬುದು ಎಂಟು ವಿಧದ ಪ್ರಕ್ರಿಯೆಗೆ ಒಳಗಾಗುತ್ತೆ: ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ ಮತ್ತು ಮೋಕ್ಷ ಎಂಬ ಎಂಟು ಬಗೆಯ ಪ್ರಕ್ರಿಯೆಗೆ ಒಳಗಾಗುವುದರ ಮೂಲಕ ಈ ಪ್ರಪಂಚ ಇದೆ. ಅದರಲ್ಲಿ ಈ ಪ್ರಪಂಚಕ್ಕೆ ಸೃಷ್ಟಿ ಎಂಬುದು ಇದೆ, ಅಂದರೆ ಹುಟ್ಟು ಎಂಬುದು ಇದೆ ಎಂಬುದು ನಮಗೆಲ್ಲ ಗೊತ್ತಿದೆ. ಪ್ರಪಂಚ ಅಂದರೆ ಯಾವುದು? ಒಂದು ಜಡಾತ್ಮಕವಾದ ಪ್ರಪಂಚ, ಇನ್ನೊಂದು ಚೇತನಾತ್ಮಕವಾದ ಪ್ರಪಂಚ ಅಂತ ಸ್ಥೂಲವಾಗಿ ಎರಡು ವಿಭಾಗ ಮಾಡಬಹುದು. ಅದರಲ್ಲಿ ಜಡವಾದ ಪ್ರಪಂಚ ಅಂದರೆ ಕಣ್ಣ ಮುಂದೆ ಕಾಣತಕ್ಕಂತಹ ಎಲ್ಲ ಚೈತನ್ಯವಿಲ್ಲದೆ ಇರತಕ್ಕಂತಹ, ಸ್ವತಃ ಚಲನೆ ಇಲ್ಲದೆ ಇರತಕ್ಕಂತಹ ವಸ್ತುಗಳು. ಇನ್ನು ಚೇತನ ಪ್ರಪಂಚ ಅಂತ ಹೇಳಿದ್ರೆ ನಾವು ನೀವು, ಹೀಗೆ ಎರಡು ವಿಭಾಗ. ಚೇತನ ಪ್ರಪಂಚದಲ್ಲಿ ಇನ್ನೂ ಎರಡು ವಿಭಾಗ ಮಾಡಬಹುದು: ಒಂದು ಚರಚೇತನ ನಾವು ನೀವೆಲ್ಲ, ಇನ್ನೊಂದು ಅಚರವಾದ ಚೇತನ ಅಂತ ಹೇಳಿದ್ರೆ ಮರಗಿಡಗಳು. ಮತ್ತೆ ಅಲ್ಲಿಯೂ ಕೂಡ ವಿಭಾಗ. ಜಡವಾದ ಈ ಪ್ರಪಂಚದ ಸೃಷ್ಟಿ ಅಂದ್ರೆ ಹುಟ್ಟು. ಆ ಹುಟ್ಟಿಗೆ ಎರಡು ಕಾರಣ ಇದೆ. ಅದು ಯಾವುದು ಎರಡು ಕಾರಣ ಅಂತ ಹೇಳಿದ್ರೆ, ಒಂದು ಜಡಾತ್ಮಕವಾದ ಕಾರಣ, ಇನ್ನೊಂದು ಚೇತನಾತ್ಮಕವಾದ ಕಾರಣ ಅಂತ. ಜಡವಾದ ಪ್ರಪಂಚದ ಹುಟ್ಟಿಗೂ ಕೂಡ ಎರಡು ಕಾರಣ ಇದೆ. ಯಾವುದೇ ಒಂದು ಜಡವಾದ ವಸ್ತು ತಾನೇ ತಾನಾಗಿ ಏನೂ ಆಗಲಾರದು ಮತ್ತು ತಾನೇ ತಾನಾಗಿ ಏನನ್ನು ಮಾಡಲಾರದು ಎಂಬುದು ನಾವು ಅನುಭವಿಸುವಂತಹ ಸಂಗತಿ. ಉದಾಹರಣೆಗೆ ಮಡಕೆ ಎಂಬುದು ಒಂದು ಜಡವಾದ ಪದಾರ್ಥ. ಮಣ್ಣಿನಿಂದ ಮಡಕೆ ಹುಟ್ಟಿತು ಅಂತಾದಾಗ ಮಣ್ಣು ತಾನೇ ತಾನಾಗಿ ಮಡಿಕೆ ಆಗಲಿಲ್ಲ, ಯಾಕೆಂದ್ರೆ ಮಣ್ಣು ಎಂಬುದು ಜಡವಸ್ತು. ಮಡಿಕೆ ತಾನೇ ತಾನಾಗಿ ಏನನ್ನು ಮಾಡುವುದಿಲ್ಲ, ಇನ್ನೊಂದು ಮಡಿಕೆಯನ್ನು ಮಾಡುವುದಿಲ್ಲ. ಹಾಗಾಗಿ ಒಂದು ಜಡವಾದ ಮಡಕೆ ಎಂಬ ಒಂದು ವಸ್ತು ಹುಟ್ಟಬೇಕಾದ್ರೆ ಅದರ ಹಿಂದೆ ಎರಡು ಕಾರಣ ಯಾವುದಿಲ್ಲ. ಒಂದು ಮಣ್ಣು, ನೀರು, ಬೆಂಕಿ ಎಂಬ ಕಾರಣ. ಇದಕ್ಕೆ ಉಪಾದಾನ ಕಾರಣ ಅಂತ ಶಾಸ್ತ್ರೀಯ ಪರಿಭಾಷೆಯಲ್ಲಿ ಹೇಳ್ತಾರೆ. ಇನ್ನೊಂದು ಕಾರಣ ಯಾವುದು ಅಂದ್ರೆ ಚೇತನಾತ್ಮಕವಾದ ಕಾರಣ, ಅವನನ್ನು ಕುಲಾಲ ಅಂತ ನಾವು ಕರೀತೇವೆ. ಒಂದು ಮೆಟೀರಿಯಲ್ ಕಾಸ್, ಇನ್ನೊಂದು ಇಫೆಕ್ಟಿವ್ ಕಾಸ್ ಅಂತ ಎರಡು ಬಗೆಯ ಕಾರಣಗಳು ಈ ಪ್ರಪಂಚದಲ್ಲಿ ಒಂದು ವಸ್ತುವಿನ ಹುಟ್ಟುವಿನ ಹಿನ್ನೆಲೆಯಲ್ಲಿದೆ. ಹಾಗಾಗಿ ಮಣ್ಣು ಒಂದು ಮಡಕೆಯಾಗಿ ರೂಪ ತಳೆಯಬೇಕು ಅಂತಾದರೆ ಅದರ ಹಿಂದೆ ಒಂದು ಚೇತನನ ಕೈವಾಡ ಇಲ್ಲದೆ, ಒಂದು ಜೀವನ ಕೈವಾಡ ಇಲ್ಲದೆ ಮಣ್ಣು ತಾನೇ ತಾನಾಗಿ ಒಂದು ರೂಪವನ್ನು ಪಡೆದು ಮಡಕೆಯಾಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಚೇತನದ ಅವಲಂಬನೆ ಎಂಬುದು ಅನಿವಾರ್ಯ. ಅಲ್ಲಿ ಒಂದು ಸಲ ಮಡಿಕೆ ಹುಟ್ಟಿತು, ಇನ್ನು ಉಳಿದ ಮಡಿಕೆ ಅದೇ ತಯಾರು ಮಾಡುತ್ತೆ ಅಂತ ಹೇಳಿದ್ರೆ ಹೇಗೆ ಜಡವಸ್ತು ತಾನೇ ಏನು ಆಗುವುದಿಲ್ಲವೋ ಹಾಗೆ ತಾನೇ ಏನನ್ನು ಮಾಡುವುದೂ ಇಲ್ಲ. ಆ ವಿಷಯದಲ್ಲಿ ಕೂಡ ಅದು ದುರ್ಬಲ. ಆದ್ರಿಂದ ಒಂದು ಮಡಿಕೆಯ ಹುಟ್ಟಿನ ಹಿಂದೆ ಮೂರು ಪ್ರಕ್ರಿಯೆ ಇದೆ: ಒಂದು ಜ್ಞಾನ, ಇನ್ನೊಂದು ಇಚ್ಛೆ, ಇನ್ನೊಂದು ಕೃತಿ ಅಂದ್ರೆ ಪ್ರಯತ್ನ. ಯಾವುದೇ ಒಂದು ವಸ್ತುವಿನ ನಿರ್ಮಾಣದ ಹಿಂದೆ ಈ ಮೂರು ಇಲ್ಲದೇ ಇದ್ರೆ ವಸ್ತುವಿನ ನಿರ್ಮಾಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಜ್ಞಾನ ಅಂದ್ರೆ ಒಂದು ಮಣ್ಣಿನಿಂದ ಮಡಕೆ ಆಗಬೇಕಾದ್ರೆ ಯಾವ ರೀತಿಯ ಮಣ್ಣು ಬೇಕು, ಆವೆ ಮಣ್ಣು ಬೇಕು ಅಂತ ಇಟ್ಕೊಳ್ಳಿ ಅದು. ಆಮೇಲೆ ಯಾವ ರೀತಿ ಹದವಾದ ನೀರಿನಲ್ಲಿ ಕಲಸಬೇಕು, ಹೇಗೆ ಅದಕ್ಕೆ ಒಂದು ಆಕಾರವನ್ನು ಕೊಡಬೇಕು ಅಂತ ಹೇಳುವಂತಹ ಜ್ಞಾನ ಇಲ್ಲದೆ ಒಬ್ಬ ವ್ಯಕ್ತಿ ಒಂದು ಮಡಕೆಯನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಬಟ್ಟೆ ಇರಬಹುದು, ಯಾವುದೇ ಒಂದು ವಸ್ತುವನ್ನು ಸೃಷ್ಟಿ ಮಾಡಬೇಕು ಅಂತಾದ್ರೆ ಅದರ ಹಿನ್ನೆಲೆಯಲ್ಲಿ ಒಂದು ಆಳವಾದ ಅರಿವು, ಇನ್ನೊಂದು ಎರಡನೆಯದ್ದು ಮಾಡಬೇಕು ಅಂತ ಹೇಳುವ ಬಯಕೆ. ಒಂದು ವಸ್ತು ಅದು ನಿರ್ಮಾಣ ಆಗಬೇಕಾದ್ರೆ ಅದರ ಬಗ್ಗೆ ಒಂದಷ್ಟು ಜ್ಞಾನ ಇದೆ ಎಂಬ ಕಾರಣಕ್ಕೆ ಆ ವಸ್ತು ನಿರ್ಮಾಣ ಆಗಲಿಕ್ಕೆ ಆಗೋದಿಲ್ಲ. ಅದರ ಹಿಂದೆ ಏನು ಬೇಕು ಅಂದ್ರೆ ಅದನ್ನು ಮಾಡಬೇಕು ಅಂತ ಹೇಳುವಂತಹ ಬಯಕೆಯೂ ಕೂಡ ಪ್ರಧಾನ. ಹಾಗೆ ಅಂತ ಬಯಕೆ ಇದ್ದ ಕೂಡಲೇ ವಸ್ತುವಿನ ನಿರ್ಮಾಣ ಆಗೋದಿಲ್ಲ. ಹಾಗೆ ಆಗಿದ್ದಿದ್ರೆ ನಾವು ಏನೇನೋ ಬಯಸಬಹುದಿತ್ತು, ಅದೆಲ್ಲ ಆಗಬೇಕಾಗಿತ್ತು. ಆದ್ರಿಂದ ಬಯಕೆ ನಂತರ ಇನ್ನೊಂದು ಬೇಕಾದ ಯಾವುದು ಅಂದ್ರೆ ಕರ್ತೃತ್ವ ಅಥವಾ ಕೃತಿ ಅಥವಾ ಕ್ರಿಯೆ ಅಥವಾ ಪ್ರಯತ್ನ. ಒಂದು ವಸ್ತುವನ್ನು ಮಾಡಬೇಕು ಅಂತ ಹೇಳುವಂತಹ ಪ್ರಯತ್ನವಿಲ್ಲದೆ ವಸ್ತುವಿನ ನಿರ್ಮಾಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ವಸ್ತುವಿನ ನಿರ್ಮಾಣದ ಹಿಂದೆ ಒಂದು ಅರಿವು, ಇನ್ನೊಂದು ಬಯಕೆ, ಇನ್ನೊಂದು ಪ್ರಯತ್ನ. ಈ ಮೂರರ ಸಮ್ಮೇಳನದಿಂದ ಒಂದು ವಸ್ತುವಿನ ಸೃಷ್ಟಿಯಾಗುತ್ತೆ ಎಂಬುದು ಇದು ಜಗದ ನಿಯಮ. ಇದು ಜಡದ ಸೃಷ್ಟಿಗೆ ಸಂಬಂಧಪಟ್ಟರೆ ಚೇತನವಾದ ನಮ್ಮೇನ್ಮೇಲಿನ ಸೃಷ್ಟಿ ಹೇಗೆ ಅಂತ ಕೇಳಿದರೆ ಅದರ ಹಿಂದೆ ಜಡ ಮತ್ತು ಚೇತನಗಳು ಬೇಕಾದರೂ ಕೂಡ ಚೇತನ ಎರಡು ಬೇಕು ನಮ್ಮಂಥವರ ಸೃಷ್ಟಿಗೋಸ್ಕರ. ಜಡವಾದ ಈ ದೇಹ ಅಂದರೆ ಇದರಲ್ಲಿ ಮಣ್ಣು ಇದೆ, ನೀರು ಇದೆ, ಬೆಂಕಿ ಅಂಶ ಇದೆ, ಗಾಳಿ ಇದೆ, ಆಕಾಶ ಅವಕಾಶ ಇದೆ ದೇಹದಲ್ಲಿ, ಇಲ್ಲದಿದ್ದರೆ ಈ ದೇಹ ಇರಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಚೇತನನ ಸೃಷ್ಟಿಯ ಹಿಂದೆ ಜಡವಾದ ಪದಾರ್ಥಗಳು ಇದೆ, ಜಡದ ಸೃಷ್ಟಿಯ ಹಿಂದೆಯೂ ಕೂಡ ಜಡವಾದ ಪದಾರ್ಥಗಳಿದ್ದಾವೆ. ಜಡದ ಸೃಷ್ಟಿಯ ಹಿಂದೆ ಒಬ್ಬಾದರೂ ಚೇತನ ಇದ್ದು ಒಬ್ಬ ಕುಲಾಲ ಕುಂಭಾರನಿಂದ ಒಂದು ಮಡಿಕೆಯನ್ನು ಮಾಡಲಿಕ್ಕೆ ಸಾಧ್ಯ. ನಮ್ಮ ನಿಮ್ಮಂತಹ ಚೇತನಗಳ ಸೃಷ್ಟಿಯ ಹಿಂದೆ ಎರಡು ಜೀವಗಳು ಬೇಕು, ಒಂದು ಹೆಣ್ಣು ಜೀವ, ಇನ್ನೊಂದು ಗಂಡು ಜೀವ. ಚೇತನ ಸೃಷ್ಟಿಗೂ ಜಡ ಸೃಷ್ಟಿಗಿರುವ ವ್ಯತ್ಯಾಸ ಯಾವುದು ಅಂದರೆ ಜಡದ ಸೃಷ್ಟಿಗೆ ಜಡ ಪದಾರ್ಥಗಳು ಆಮೇಲೆ ಚೇತನ, ಆದರೆ ಚೇತನರಾದ ನಮ್ಮ ಸೃಷ್ಟಿಗೆ ಜಡ ಪದಾರ್ಥಗಳು ಮತ್ತು ತಂದೆ ತಾಯಿ ಎರಡು ಚೇತನಗಳು ಕನಿಷ್ಠ ಇಷ್ಟು ಇದ್ರೆ ಮಾತ್ರ ಒಂದು ಚೇತನದ ಸೃಷ್ಟಿಯಾಗುತ್ತೆ. ಹಾಗಾಗಿ ಈ ಪ್ರಪಂಚದ ಸೃಷ್ಟಿಯ ಹಿಂದೆ ಒಂದು ಚೈತನ್ಯ ಇರಬೇಕು. ಅದು ಜಡವಾದ ಪ್ರಪಂಚ ಇರಬಹುದು, ಚೇತನಾತ್ಮಕವಾದ ಪ್ರಪಂಚ ಇರಬಹುದು, ಯಾವುದೇ ಪ್ರಪಂಚದ ಸೃಷ್ಟಿಯ ಹಿಂದೆ ಒಂದು ಚೇತನ ಅದರ ಅಸ್ತಿತ್ವವನ್ನು ಒಪ್ಪಿಕೊಳ್ಳದೆ ಪ್ರಪಂಚದ ಸೃಷ್ಟಿಯನ್ನು ಒಪ್ಪಿಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಕಾರ್ಯಾತ್ಮಕವಾದ ಪ್ರಪಂಚದ ಹಿಂದೆ ಕಾರಣಗಳು ಇದ್ದಾವೆ ಎಂಬುದನ್ನು ಒಪ್ಪದೆ ಒಂದು ಪ್ರಪಂಚದ ಸೃಷ್ಟಿ ಅಕಸ್ಮಾತ್ತಾಗಿ ಆಯಿತು ಅಂತ ಹೇಳುವಂತಹದ್ದು ನಂಬಬೇಕಾದ ಸಂಗತಿಯಲ್ಲ. ಎಷ್ಟೋ ಸಲ ನಾವು ಹೇಳ್ತೇವೆ ಇದು ಅಕಸ್ಮಾತ್ತಾಗಿ ನಡೆದು ಹೋಯಿತು ಅಂತ. ಅಕಸ್ಮಾತ್ತಾಗಿ ನಡೆದು ಹೋಯಿತು ಅಂತ ಹೇಳಿದ್ರೆ ಕಾರಣ ಇಲ್ಲದೆ ಆಯಿತು ಅಂತ ಅರ್ಥ ಅಲ್ಲ, ಕಾರಣ ಗೊತ್ತಿಲ್ಲದೆ ಆಯಿತು ಅಂತ ಅರ್ಥ. ಎಷ್ಟೋ ಸಲ ಎಷ್ಟೋ ಘಟನೆಗಳು ಆಗ್ತವೆ, ನಮಗೆ ಅದು ಅಕಸ್ಮಾತ್ ಅಂತ ನಾವು ಪ್ರಯೋಗ ಮಾಡಿದರೂ ಕೂಡ ಅಕಸ್ಮಾತ್ ಅಂತ ಹೇಳಿದ್ರೆ ಕಾರಣ ಇಲ್ಲ ಅಂತ ಅರ್ಥ ಅಲ್ಲ. ಕಾರಣ ಗೊತ್ತಿರಲ್ಲ ನಮಗೆ, ಗೊತ್ತಿಲ್ಲದ ಯಾವುದೋ ಒಂದು ಕಾರಣದಿಂದ ಈ ಪ್ರಪಂಚದಲ್ಲಿ ಅನೇಕ ಕಾರ್ಯಗಳು ಆಗ್ತವೆ. ಅದರಿಂದ ಒಂದು ಕಾರ್ಯ ಆಗಬೇಕಾದ್ರೆ ಕಾರಣವಿಲ್ಲದೆ ಕಾರ್ಯ ಆಯಿತು ಅಂತ ಹೇಳುವಂತಹದ್ದು ಪ್ರಪಂಚದಲ್ಲಿ ಯಾವತ್ತೂ ಕೂಡ ಲೋಕದ ನಿಯಮಕ್ಕೆ ವಿರುದ್ಧವಾದ ಸಂಗತಿ. ಹಾಗಾಗಿ ಜಡಾತ್ಮಕವಾದ ಪ್ರಪಂಚದ ಹಿಂದೆ ಒಂದು ಚೇತನ ಇದೆ. ಇದು ಸಾಮಾನ್ಯ ಪ್ರಪಂಚದ ಹಿಂದೆಯೂ ಕೂಡ ಒಂದು ಚೇತನ ಇದೆ. ಆದ್ಮೇಲೆ ಸಮಗ್ರವಾದ ಪ್ರಪಂಚದ ಸೃಷ್ಟಿಯ ಹಿಂದೆ ಒಂದು ಚೇತನ ಇರಬೇಕಲ್ವಾ? ಅದು ಯಾವುದು ಅಂತ ಹೇಳುವಂಥದ್ದು ನಮ್ಮ ಮುಂದಿರುವಂತಹ ಪ್ರಶ್ನೆ. ಯಾವುದೋ ಒಂದು ಮಡಕೆಯ ಹಿಂದೆ ಒಬ್ಬ ಕುಂಬಾರ ಇದ್ದಾನೆ, ನಮ್ಮ ಸೃಷ್ಟಿಯ ಹಿಂದೆ ಒಂದು ಚೇತನ, ಎರಡು ಚೇತನಗಳಿದ್ದಾವೆ, ಎಲ್ಲ ಒಪ್ಪಿಕೊಳ್ಬೇಕಾದ್ರೆ. ಆದರೆ ಇದಕ್ಕೂ ಹಿನ್ನೆಲೆಯಾಗಿ ಇನ್ನು ಯಾವುದೋ ಒಂದು ದೊಡ್ಡ ಚೇತನ ಇರಬೇಕು. ಯಾಕೆಂದ್ರೆ ಸಮಗ್ರ ಪ್ರಪಂಚದ ನಿರ್ಮಾಣದ ಹಿಂದೆ ಇರುವಂತಹ ಜ್ಞಾನಶಕ್ತಿ ಎಂಬುದು ನಮ್ಮಂತ ಅಲ್ಪಜ್ಞಾನದ ಶಕ್ತಿಯಲ್ಲ. ಒಬ್ಬ ಅಲ್ಪಜ್ಞಾನಿಗೆ ಇಷ್ಟು ದೊಡ್ಡ ವ್ಯವಸ್ಥಾತ್ಮಕವಾದ ಪ್ರಪಂಚವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಪಂಚ ಎಂಬುದೊಂದು ವ್ಯವಸ್ಥಿತವಾದ ಪ್ರಪಂಚ. ಅದು ಅಕಸ್ಮಾತ್ ಅಂತ ಹೇಳುವಂತಹದನ್ನು ಹೇಗೆ ಒಪ್ಪಿಕೊಳ್ಳುವುದು ಹೇಳಿ? ಒಂದು ಅರ್ಥಪೂರ್ಣವಾಗಿರತಕ್ಕಂಥ ಒಂದು ವಾಕ್ಯದ ನಿರ್ಮಾಣ ಆಗಬೇಕು, ದೇವರ ದೊಡ್ಡವನು ಅಂತ. ಅದು ಒಂದು ಪ್ರಿಂಟಿಂಗ್ ಪ್ರೆಸ್ಸಿ ಕೊಟ್ಟಾಗ ಅಕಸ್ಮಾತ್ ಆಗಿ ದೇವರ ದೊಡ್ಡವನು ಎಂಬ ವಾಕ್ಯ ನಿರ್ಮಾಣ ಆಯಿತು ಅಂತ ಹೇಳುವಂತಹದ್ದು ಹಾಸ್ಯಾಸ್ಪದ. ಅದರ ಹಿಂದೆ ಆ ಅಕ್ಷರವನ್ನು ಜೋಡಿಸುವಂತಹ ಒಬ್ಬ ಕರ್ತೃ ಬೇಕು. ಅವನ ಇಚ್ಛೆಗನುಗುಣವಾಗಿ ಆ ಅಕ್ಷರವನ್ನು ಅವನು ಜೋಡಿಸಿದ ಕಾರಣಕ್ಕೋಸ್ಕರ ಒಂದು ಅರ್ಥಪೂರ್ಣವಾದ ವಾಕ್ಯ ಒಂದು ಮುದ್ರಣ ಆಯಿತು ಅಂತ ಹೇಳುವಂತಹದ್ದು ಒಪ್ಪಿಕೊಳ್ಬಹುದಷ್ಟೇ ಹೊರತು, ಒಂದು ಅಕ್ಷರಗಳ ರಾಶಿ ಇತ್ತು, ಅಕಸ್ಮಾತ್ ಆಗಿ ಒಂದು ಅಕ್ಷರಗಳ ರಾಶಿ ಒಂದು ವಾಕ್ಯವಾಗಿ ಅರ್ಥಪೂರ್ಣವಾದ ವಾಕ್ಯವಾಗಿ ನಿರ್ಮಾಣ ಆಯಿತು ಅಂತ ಹೇಳುವಂತಹದ್ದು ಹೇಗೆ ಹಾಸ್ಯಾಸ್ಪದನು? ಅದರ ಹಿಂದೆ ಒಬ್ಬ ಅಕ್ಷರ ಜೋಡಿಸುವಂತಹ ವ್ಯಕ್ತಿಯ ಅನಿವಾರ್ಯತೆ ಇದೆಯೋ, ಹಾಗೆ ಸಮಗ್ರ ಪ್ರಪಂಚದ ಹಿಂದೆ ಒಂದು ದೊಡ್ಡ ವ್ಯವಸ್ಥೆ ಇದೆ. ವ್ಯವಸ್ಥೆ ಇಲ್ಲದಿರುವಂತಹ ಪ್ರಪಂಚ ಅಲ್ಲ ಇದು. ನಮ್ಮ ದೇಹವನ್ನೇ ಇಟ್ಟುಕೊಂಡಾಗಲೂ ಕೂಡ ದೇಹದಲ್ಲಿ ಎಂತಹ ಅದ್ಭುತವಾದ ವ್ಯವಸ್ಥೆ ಇದೆ. ಆಹಾರ ತಿಂದದ್ದು ಜೀರ್ಣ ಆಗಬೇಕು, ನಾವು ಯೋಚನೆ ಮಾಡುವಂತಹದ್ದನ್ನು ಯೋಚನೆ ಮಾಡಲಿಕ್ಕೆ ನಮಗೆ ಸಾಮರ್ಥ್ಯ ಬೇಕು. ನಮ್ಮ ಯೋಚನೆ ಮಾಡುವ ಸಾಮರ್ಥ್ಯಕ್ಕೆ ಕಾರಣವಾದ ಮೆದುಳಲ್ಲಿ ಯಾವುದೋ ಒಂದು ಅತ್ಯಂತ ಸೂಕ್ಷ್ಮವಾದ ನರಕ್ಕೆ ಏಟಾದರೂ ಕೂಡ ಒಬ್ಬ ಮನುಷ್ಯ ಹುಚ್ಚು ಹಿಡಿದು ಹೋಗ್ತಾನೆ, ಅಥವಾ ಅವನ ಮೇಲೆ ನಿಯಂತ್ರಣ ಇಲ್ಲದಿರುವಂತಹ ಪರಿಸ್ಥಿತಿಗೆ ಬರ್ತಾನೆ. ಒಂದು ರಕ್ತಗಳ ಪರಿಚಲನೆ ಇರಬಹುದು, ಉಸಿರಾಟದ ವ್ಯವಸ್ಥೆ ಇರಬಹುದು, ಆಹಾರದ ಪದ್ಧತಿಗಳಿರ್ಬೋದು, ಅದನ್ನು ಜೀರ್ಣ ಮಾಡುವಂತಹ ವ್ಯವಸ್ಥೆಗಳಿರ್ಬೋದು, ಇದೆಲ್ಲವೂ ಕೂಡ ಒಂದು ವ್ಯವಸ್ಥಿತ ಹೊರತು ವ್ಯವಸ್ಥೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಒಬ್ಬ ಮನುಷ್ಯನ ಬದುಕು ಅದು ಅವ್ಯವಸ್ಥಿತವಾಗುತ್ತಾದ್ರಿಂದ ಸಮಗ್ರ ಪ್ರಪಂಚದ ಹಿಂದೆ ಒಂದು ವ್ಯವಸ್ಥೆ ಇದೆ. ವ್ಯವಸ್ಥಾತ್ಮಕವಾದ ಪ್ರಪಂಚ, ಕಾರ್ಯಾತ್ಮಕವಾದ ಪ್ರಪಂಚದ ಹಿಂದೆ ಇರುವಂತಹ ಕಾರಣ ಅದು ಯಾವುದೋ ಒಂದು ದೊಡ್ಡ ಕಾರಣ ಆಗಿರಬೇಕು, ಇಲ್ಲದಿದ್ರೆ ವ್ಯವಸ್ಥೆ ಆಗಲಿಕ್ಕೆ ಸಾಧ್ಯ ಈ ಪ್ರಪಂಚದಲ್ಲಿ. ಹಾಗಾದ್ರೆ ವ್ಯವಸ್ಥಿತವಾದ ರೀತಿಯಲ್ಲಿ ಪ್ರಪಂಚ ನಿರ್ಮಾಣ ಮಾಡುವುದರ ಹಿಂದೆ ಒಂದು ಎಲ್ಲವನ್ನೂ ಬಲ್ಲ ಒಂದು ಚೇತನೆ ಇರಬೇಕು ಅಂತ ನಾವು ಒಪ್ಪಿಕೊಳ್ಬೇಕಾಗುತ್ತೆ. ಹಾಗಾಗಿ ಸೃಷ್ಟಿಯ ಹಿಂದೆ ನಮ್ಮನ್ನು ಮೀರಿದ ಒಂದು ಚೇತನ ಇದೆ ಹೊರತು ನಾವೇ ನಾವಾಗಿ ಈ ಪ್ರಪಂಚದಲ್ಲಿ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇಲ್ಲ, ನಾವು ಸೃಷ್ಟಿ ಮಾಡಲಿಕ್ಕೂ ಸಾಧ್ಯ ಇಲ್ಲ ಈ ಪ್ರಪಂಚದಲ್ಲಿ. ನಾವು ಅಂದ್ಕೋಬಹುದು ಎಷ್ಟೋ ತಂದೆ ತಾಯಿಗಳು ನಾವು ಈ ಮಗುವನ್ನು ಸೃಷ್ಟಿ ಮಾಡಿದ್ವಿ ಅಂತ ಅಂದ್ಕೊಂಡ್ರೂ ಕೂಡ ಎಷ್ಟೋ ಸಲ ಮಗು ಬೇಕು ಅಂತಂದವರಿಗೆ ಮಕ್ಕಳು ಆಗದೇ ಇರಬಹುದು, ಮಕ್ಕಳು ಬೇಡ ಅಂದವರಿಗೂ ಮಕ್ಕಳಾಗಿ ಏನೇನೋ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಆದ್ಮೇಲೆ ಸೃಷ್ಟಿಯ ಹಿನ್ನೆಲೆಯಲ್ಲಿರುವಂತಹ ಕರ್ತೃತ್ವ ನಮ್ಮದೇ ನಮ್ಮದು ಅಂತ ಹೇಳುವಂತಹ ಹೆಮ್ಮೆಯನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೃಷ್ಟಿಯ ಹಿಂದೆ ಇರುವಂತಹ ಚೇತನ ಅದು ನಾವುಗಳು ಅಂತ ಹೇಳುವಂತಹದ್ದು ಅದು ನಂಬಿಕೆಗೆ ಸಂಗತವಾದ ಸಂಗತಿ ಅಲ್ಲ. ಹಾಗಾಗಿ ವ್ಯವಸ್ಥಾತ್ಮಕವಾದ ಇಷ್ಟು ವಿಶಾಲವಾದ ಸಮಗ್ರವಾದ ಪ್ರಪಂಚದ ಸೃಷ್ಟಿಯ ಹಿಂದೆ ಇರತಕ್ಕಂಥ ವ್ಯಕ್ತಿ ಯಾರು? ಚೇತನ. ಯಾಕೆಂದ್ರೆ ಸೃಷ್ಟಿಯ ಹಿಂದೆ ಇರತಕ್ಕಂಥ ಚೇತನಕ್ಕೆ ಅಪಾರವಾದ ಜ್ಞಾನಶಕ್ತಿ ಬೇಕು. ನಮ್ಮ ಜ್ಞಾನ ಅಪಾರವಾದ ಜ್ಞಾನ ಅಲ್ಲ, ಅಲ್ಪಜ್ಞಾನ. ಈ ಕಂಬದ ಹಿಂದುಗಡೆ ಏನಿದೆ ಅಂತ ನಮಗೇನು ಗೊತ್ತಿಲ್ಲ. ನಮ್ಮ ಜ್ಞಾನಕ್ಕೆ ಅತ್ಯಂತ ಮಿತಿ ಇದೆ. ಸೀಮಿತವಾದ ಜ್ಞಾನವನ್ನು ಕಟ್ಟಿಕೊಂಡು ಸಮಗ್ರವಾದ ವಿಶಾಲವಾದ ಪ್ರಪಂಚದ ನಿರ್ಮಾಣ ನಮ್ಮಿಂದ ಸಾಧ್ಯ ಇಲ್ಲ. ನಮ್ಮ ಇಚ್ಛಾಶಕ್ತಿ ಅತ್ಯಂತ ಸೀಮಿತವಾದ ಇಚ್ಛಾಶಕ್ತಿ. ನಾವು ಏನು ಬಯಸ್ತೇವೋ ಅದು ಆಗೋದೇ ಇಲ್ಲದಿರುವಂತಹ ಸಂದರ್ಭಗಳಿದ್ದಾವೆ. ಯಾವುದನ್ನು ಬಯಸೋದೇ ಇಲ್ವೋ ಅದು ಆಗುವಂತಹ ಸಂದರ್ಭಗಳಿದ್ದಾವೆ. ಆದ್ಮೇಲೆ ನಮ್ಮ ಇಚ್ಛಾಶಕ್ತಿಗೆ ಅಂತಹ ಘನತೆ ಇಲ್ಲ. ನಾವು ಬಯಸಿದ್ದನ್ನು ಮಾಡಬೇಕು ಅಂತ ಹೇಳುವಂತಹದ್ದು ನಮ್ಮ ಇಚ್ಛಾಶಕ್ತಿಗೆ ಸಂಕಲ್ಪ ಶಕ್ತಿಗೆ ಸಾಮರ್ಥ್ಯ ಇಲ್ಲವೇ ಇಲ್ಲ. ನಮ್ಮ ಸಂಕಲ್ಪ ಶಕ್ತಿ ಅಥವಾ ಇಚ್ಛಾಶಕ್ತಿ ಎಂಬುದು ತೀರಾ ಸೀಮಿತವಾದ್ದಾದ್ರಿಂದ ನಮ್ಮ ಬಯಕೆಯಂತೆ ಈ ಪ್ರಪಂಚ ನಡೆಯುವುದಿಲ್ಲ. ಆದ್ಮೇಲೆ ಸಮಗ್ರ ಪ್ರಪಂಚದ ಹಿಂದೆ ಇರತಕ್ಕಂತಹ ಒಂದು ಇಚ್ಛಾಶಕ್ತಿಯು ಕೂಡ ಅಷ್ಟೇ ಪ್ರಬಲವಾದ ಇಚ್ಛಾಶಕ್ತಿ ಹೊರತು ದುರ್ಬಲವಾದ ಇಚ್ಛಾಶಕ್ತಿ ಅಲ್ಲ. ಆಮೇಲೆ ಕರ್ತೃತ್ವ ಶಕ್ತಿ. ಸಮಗ್ರ ಪ್ರಪಂಚ ನಿರ್ಮಾಣ ಮಾಡಬೇಕಾದ ಕರ್ತೃ ಯಾರು? ನಾವು ನೀವು ಯಾರೂ ಅಲ್ಲ. ಏಕೆಂದರೆ ನಮಗೆ ಅಂತ ಜ್ಞಾನವೂ ಇಲ್ಲ, ಅಂತ ಇಚ್ಛಾಶಕ್ತಿಯೂ ಇಲ್ಲದೆ ಇರಿದ ಮೇಲೆ ಸಮಗ್ರ ಪ್ರಪಂಚದ ಜ್ಞಾನ ಇರತಕ್ಕಂತಹ, ಮತ್ತು ಈ ಸಮಗ್ರ ಪ್ರಪಂಚ ನಿರ್ಮಾಣ ಮಾಡಬೇಕಾದ್ರೆ ಎಲ್ಲೆಡೆಯೂ ತುಂಬಿರಬೇಕಾದ ಶಕ್ತಿ ಅದು. ಅಂತ ಸಮಗ್ರ ಪ್ರಪಂಚ ನಿರ್ಮಾಣ ಮಾಡತಕ್ಕಂತಹ ಸರ್ವವ್ಯಾಪ್ತವಾದ ಸರ್ವಶಕ್ತವಾಗಿರತಕ್ಕಂತಹ ಸಮಸ್ತ ಕಲ್ಯಾಣಮಯವಾದ ಗುಣಸಂಪನ್ನವಾದ ಒಂದು ಚೇತನ ಅದು ಯಾರು ಅಂತ ಕೇಳಿದ್ರೆ ಅವನು ಭಗವಂತನೇ ಆಗಿರಬೇಕು ಅಂತ ಈ ಶಾಸ್ತ್ರ ಈ ತರ್ಕ ಹೇಳುತ್ತೆ. ಸಮಗ್ರ ಪ್ರಪಂಚ ಎಂಬುದೊಂದು ಕಾರ್ಯಾತ್ಮಕವಾದ ಪ್ರಪಂಚ. ಇದರ ಹಿಂದೆ ಇರತಕ್ಕಂತಹ ಕಾರಣ ನಾವು ನೀವು ಯಾರೂ ಅಲ್ಲ. ನಾವು ಈ ಪ್ರಪಂಚದಲ್ಲಿ ಯಾವ ಸೃಷ್ಟಿ ಮಾಡಬೇಕು ಅಂತ ಬಯಸಿದಾಗಲೂ ಕೂಡ ಸೃಷ್ಟಿ ಆಗದೆ ಹೋಗ್ಬೋದು. ಸೃಷ್ಟಿ ಆಗಬಾರದು ಅಂತ ಬಯಸಿದಾಗಲೂ ಕೂಡ ಪ್ರಪಂಚದಲ್ಲಿ ಅನೇಕ ಪದಾರ್ಥಗಳ ಸೃಷ್ಟಿ ಆಗಬಹುದು ಅಂತ ಆದ್ಮೇಲೆ, ಈ ಸೃಷ್ಟಿಯ ಹಿನ್ನೆಲೆ ಇರತಕ್ಕಂತಹ ಮಹತ್ತರವಾದ ಚೇತನ ಅದು ನಾವು ನೀವು ಅಲ್ವೇ ಅಲ್ಲ ಅಂತ ಆದ್ಮೇಲೆ ಆ ಚೇತನ ಯಾವುದಾಗಿರಬೇಕು? ಸರ್ವಜ್ಞವಾದ, ಸರ್ವಶಕ್ತವಾದ, ಸರ್ವತಂತ್ರ ಸ್ವತಂತ್ರವಾಗಿರತಕ್ಕಂತಹ ಸರ್ವೋತ್ಕೃಷ್ಟವಾದ ಶಕ್ತಿ ಅದು ಯಾವುದು ಅಂದ್ರೆ ಅದು ಭಗವಂತ ಅಂತ ಒಂದು ಸಾಮಾನ್ಯ ನಿಯಮ. ಕಾರ್ಯಕಾರಣಾತ್ಮಕವಾದ ಪ್ರಪಂಚದ ನಿಯಮದಲ್ಲಿ ಕಾರಣಾತ್ಮಕವಾದ ಒಂದು ಶಕ್ತಿ ಯಾವುದು ಅಂತ ಹೇಳುವಂತ ಪ್ರಶ್ನೆ ಬಂದಾಗ, ಜಡವಾದ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಎಂಬ ಪಂಚಭೂತಾತ್ಮಕವಾದ ಈ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಸಮಗ್ರ ಪ್ರಪಂಚವನ್ನು ಜೋಡಿಸಿರತಕ್ಕಂತಹ ಒಂದು ಸರ್ವೋತ್ಕೃಷ್ಟವಾದ ಶಕ್ತಿ ಅದು ನಾವು ನೀವು ಯಾರೂ ಅಲ್ಲದೇ ಇದ್ದಾಗ ಅವನು ಭಗವಂತ ಆಗ್ತಾನೆ ಅಂತ ಹೇಳುವಂತಹ ಒಂದು ನಿಯಮದ ನಿಯಮಕ್ಕೆ ಅನುಗುಣವಾಗಿ ಒಂದು ಚೇತನವನ್ನು ನಾವು ಒಪ್ಪಲೇಬೇಕಾಗಿರತಕ್ಕಂಥ ಅನಿವಾರ್ಯತೆ ನಮ್ಮ ಮುಂದೆ ಬರುತ್ತೆ. ಹಾಗಾಗಿ ಪ್ರಪಂಚಕ್ಕೆ ಸೃಷ್ಟಿ ಇದೆ. ವಸ್ತುತಃ ನಮ್ಮ ಪ್ರಯೋಗದಲ್ಲಿ ಹೇಗಿದೆ ಅಂದರೆ, ಯಾವುದೊಂದು ಮಡಿಕೆ ಹುಟ್ಟಿದಾಗ ಮಡಿಕೆ ಹುಟ್ಟಿತು ಅಂತ ಹೇಳುವುದಿಲ್ಲ, ಹೇಳಿದರೆ ಹಾಸ್ಯಾಸ್ಪದ ಆಗುತ್ತೆ. ಅದು ನಿಜವಾಗ್ಲೂ ಮಡಿಕೆನೇ ಹುಟ್ಟುವುದು, ಜಡ ಪದಾರ್ಥವೇ ಹುಟ್ಟುವುದು. ಆ ಹುಟ್ಟುವುದನ್ನು ಹುಟ್ಟಿತು ಅಂತ ಹೇಳಿದರೆ ಅದು ನಗು. ಯಾರು ಹುಟ್ಟೋದಿಲ್ಲ ಅವನನ್ನು ಹುಟ್ಟಿದ ಅಂತ ಹೇಳಿದಾಗ ಅದು ನಮಗೆ ಸರಿ ಅಂತ ಅನಿಸುತ್ತೆ. ನಾವೆಲ್ಲ ಹುಟ್ಟುವವರಲ್ವೇ ಅಲ್ಲ, ಆದರೆ ಹುಟ್ಟದವನು ಹುಟ್ಟಿದಾಗ ಹುಟ್ಟಿದ ಅಂತ ಹೇಳ್ತೇವೆ. ಯಾವುದು ಹುಟ್ಟುತ್ತೋ ಅದು ಹುಟ್ಟಿದಾಗ ಹುಟ್ಟಿದ ಅಂತ ಹೇಳುವುದೇ ಇಲ್ಲ. ಇದು ಭಾಷೆಯ ವೈಫಲ್ಯ. ಹಾಗಾಗಿ ಜೀವನಿಗೆ ಯಾವತ್ತೂ ಹುಟ್ಟಿ ಇಲ್ಲವೇ ಇಲ್ಲ, ಯಾಕೆಂದ್ರೆ ಅವನು ಸಾಯೋದೇ ಇಲ್ಲ. ಆದರೂ ಅವನು ಹುಟ್ಟಿದ ಅಂತ ಯಾಕೆ ಕರಿತೇವೆ ಅಂತ ಹೇಳಿದರೆ, ಹುಟ್ಟುವ ಶರೀರವನ್ನು ಪಡ್ಕೊಂಡ ಕಾರಣಕ್ಕೋಸ್ಕರ ಜೀವನನ್ನು ಹುಟ್ಟಿದ ಅಂತ ನಾವು ಕರೆಯುವುದು. ನಾವು ಹುಟ್ಟುದು ಅಂದ್ರೆ ನಾವು ನಮ್ಮ ಆತ್ಮ ಹುಟ್ಟುವುದಲ್ಲ, ಯಾಕಂದ್ರೆ ಆತ್ಮ ಯಾವತ್ತೂ ಸಾಯೋದೇ ಇಲ್ಲ, ಅದು ನಿತ್ಯ ನೂತನ. ಹಾಗಾಗಿ ಹುಟ್ಟುದು ಅಂದ್ರೆ ಏನರ್ಥ ಅಂದ್ರೆ ಶರೀರವನ್ನು ಪಡ್ಕೊಳ್ಳುದು ಅಂತ ಅರ್ಥ. ತಾಯಿಯ ಗರ್ಭದಿಂದ ಹೊರಬರಬೇಕಾದ್ರೆ ಶರೀರವನ್ನು ಪಡ್ಕೊಂಡು ಈ ಜಗತ್ತಿಗೆ ಕಾಣಿಸಿಕೊಳ್ಳುವುದಕ್ಕೆ ಹುಟ್ಟು ಅಂತ ಅರ್ಥ. ಸಂಸ್ಕೃತ ಭಾಷೆಯಲ್ಲಿ ಹುಟ್ಟುವಿಗೆ ಜಾಯತೆ ಅಂತ. ಜಾಯತೆ ಅಂದ್ರೆ ಜನಿ ಪ್ರಾದುರ್ಭಾವಿ ಅಂತ, ಕಾಣಿಸಿಕೊಳ್ಳುದು ಅಂತ. ಕಾಣಿಸಿಕೊಳ್ಳುದು ಅಂದ್ರೆ ಇಷ್ಟವರೆಗೆ ಆತ್ಮನಿಗೆ ಕಾಣಿಕೆ ಇಲ್ಲ, ಕಾಣಿಸಿಕೊಳ್ಳುವಿಕೆ ಆತ್ಮನಿಗೆ ಯಾವತ್ತೂ ಇರುವುದಿಲ್ಲ. ಅಂತಹ ಆತ್ಮ ಕಾಣಿಸಿಕೊಳ್ಳುವ ಶರೀರವನ್ನು ಪಡೆದು ಈ ಪ್ರಪಂಚದಲ್ಲಿ ಕಂಡುಕೊಂಡಾಗ ಅವನು ಹುಟ್ಟಿದ ಅಂತ. ನಶ್ಯತಿ ಅಂದ್ರೆ ಸಂಸ್ಕೃತದಲ್ಲಿ ಸಾಯುವುದು ಅಂತ ಹೇಳೋದಕ್ಕೆ ನಶ್ಯತಿ ಅಂತ ಅರ್ಥ. ನಶ್ಯತಿ ಅಂದ್ರೆ ಏನರ್ಥ ಅಂದ್ರೆ ನಶ ಅದರ್ಶನ ಅಂದ್ರೆ ಕಣ್ಮರೆಯಾಗುವುದು ಅಂತ ಅರ್ಥ. ಜೀವ ಸಾಯುವುದು ಅಂದ್ರೆ ಸಾಯುವುದಲ್ಲ, ಮತ್ತೇನು, ಕಾಣುವ ಪರಿಸ್ಥಿತಿಯಿಂದ ಕಾಣದ ಕಡೆಗೆ ಹೋದ ಅಂತ. ಅಂದ್ರೆ ಕಾಣುವುದು ಯಾವುದು? ಈ ಪಂಚಭೂತಾತ್ಮಕವಾದ ದೇಹ. ಅದು ಅದೇ ಆದಾಗ ಸಾಯುವುದು ಅಂದ್ರೆ ಏನರ್ಥ? ಪಂಚತ್ವಂಗತ ಅಂದ್ರೆ ಏನರ್ಥ? ಮಣ್ಣು ಮಣ್ಣಾಯಿತು, ನೀರು ನೀರಾಯಿತು, ಗಾಳಿ ಗಾಳಿಗೆ ಸೇರಿತು, ಆಕಾಶ ಆಕಾಶಕ್ಕೆ ಸೇರಿತು, ಬೆಂಕಿ ಬೆಂಕಿಗೆ ಸೇರಿತು ನಮ್ಮ ದೇಹದಲ್ಲಿ. ಆವಾಗ ಅದು ಸಂಘಟಿತವಾದ ಶಕ್ತಿ ವಿಘಟಿತವಾದಾಗ ನಾವು ಸತ್ಯವು ಅಂತ ಅರ್ಥ. ಹಾಗಾಗಿ ನಶ್ಯತಿ ಅಂದ್ರೆ ಕಣ್ಮರೆ ಆಗುದು ಅಂದ್ರೆ ಏನರ್ಥ ಅಂದ್ರೆ ಕಾಣುವ ಶರೀರ ಕಾಣದ ಪರಿಸ್ಥಿತಿಗೆ ಹೋಗುವುದು ಅಂತ ಅರ್ಥ. ಹೀಗೆ ಒಂದು ಜೀವದ ಸೃಷ್ಟಿ ಎಂಬುದು ಅದು ಇನ್ಯಾವುದೋ ಒಂದು ಚೇತನಕ್ಕೆ ಅಧೀನವಾಗಿ ನಡೀತಾ ಇರುವುದರಿಂದ ಆ ಚೇತನವನ್ನು ಭಗವಂತ ಅಥವಾ ಪರಮಾತ್ಮ ಅಂತ ನಾವು ಕರೀತೇವೆ. ಹೀಗೆ ಜಡಕ್ಕೂ ಸೃಷ್ಟಿ ಇದೆ, ಚೇತನಕ್ಕೂ ಸೃಷ್ಟಿ ಇದೆ. ಚೇತನವಾದ ನಮಗೆ ನಮಗೆ ಸೃಷ್ಟಿ ಇದ್ದಾಗೆ ಇನ್ನೊಂದು ಚೇತನ ಪರಮಚೇತನವಾದ ಭಗವಂತನಿಗೂ ಸೃಷ್ಟಿ ಇದೆ. ಭಗವಂತನು ಹುಟ್ಟುತ್ತಾನೆ, ಆದರೆ ಭಗವಂತ ಹುಟ್ಟಿದ್ದಕ್ಕೆ ಏನು ಕರೆಯುವುದು ಅಂದ್ರೆ ಅವತಾರ ಅಂತ ಕರೆಯುವುದು. ಅವತರಣ ಅಂತ ಹೇಳಿದ್ರೆ ಇಳಿದು ಬರುವುದು. ಯಾಕೆ ನಮ್ಮನ್ನು ಅವತಾರ ಅಂತ ಕರೆಯುವುದಿಲ್ಲ ಅಂತ ಹೇಳಿದ್ರೆ, ಅವತಾರ ಎಂಬ ಶಬ್ದಕ್ಕೆ ಏನರ್ಥ ಅಂತ ಹೇಳಿದ್ರೆ, ಇನ್ನೊಬ್ಬರ ನಿಯಂತ್ರಣಕ್ಕೆ ಸಿಲುಕದೇ ಹುಟ್ಟುವಂತದ್ದಕ್ಕೆ ಅವತಾರ ಅಂತ ಹೆಸರು. ಭಗವಂತ ಇನ್ಯಾವ್ರಿಗೋ ಒತ್ತಡಕ್ಕೆ ಸಿಲುಕಿ ಈ ಪ್ರಪಂಚದಲ್ಲಿ ಅವತಾರ ಮಾಡುವುದಲ್ಲ, ಕಾಣಿಸಿಕೊಳ್ಳುವುದಲ್ಲ. ಅವನು ಸ್ವಯಂ ಇಚ್ಛೆಯಿಂದ ಭೂಭಾರಣ ಹರಣಕ್ಕೋಸ್ಕರ, ಪ್ರಪಂಚದ ನಿಯಮನಕ್ಕೋಸ್ಕರ ಅವನು ಸ್ವಯಂ ಇಚ್ಛೆಯಿಂದ ತಾನೇ ಇಳಿದು ಬರುವುದರಿಂದ ಅದಕ್ಕೆ ಅವತಾರ ಅಂತ ಹೆಸರು. ಮನುಷ್ಯ ಹಾಗಲ್ಲ, ನಾವು ಇನ್ನೊಬ್ಬರ ಕೈಗೆ ಸಿಕ್ಕು ಈ ಪ್ರಪಂಚಕ್ಕೆ ಬರುವವರು. ಒಂದು ರೀತಿಯಲ್ಲಿ ಈ ದೇಹಕ್ಕಿಂತ ದೇಹಕ್ಕೆ ಹೊರತಾಗಿ ಜೀವ ಎಲ್ಲಿಯಾದರೂ ಹಾರಿ ಹೋದರೆ ಅದು ಒಂದು ರೀತಿಯಲ್ಲಿ ಖುಷಿ ಪಡುತ್ತಂತೆ. ಯಾವುದೇ ಬಂಧನ ಇಲ್ಲದೆ ಎಲ್ಲಿ ಬೇಕಾದರೆ ಕ್ಷಣ ಮಾತ್ರದಲ್ಲಿ ಹೋಗ್ಬೋದು ಅಂತ ಭಾರಿ ಖುಷಿಯಲ್ಲೇ ಇರುತ್ತಂತೆ. ಇದೇ ಭಾಗವತದಲ್ಲಿ ಮುಂದೆ ಬರುವಂತಹ ಒಂದು ಸಂದರ್ಭ ಇದೆ. ರಹುಗುಣ ಅಂತ ಹೇಳುವಂತಹ ಅಲ್ಲ ಹೌದು, ಒಂದು ಸಿಂಧು ಸೌವೀರ ಅಂತ ರಾಜ ಅಂತ ಒಬ್ಬ ರಾಜ ಇದ್ದ. ಆ ರಾಜನಿಗೆ ಅನೇಕ ಮಂದಿ ಮಡದಿಯರಿದ್ದರು. ಬಹುಕಾಲದ ಸಾಧನೆಯಿಂದಲೂ ಕೂಡ ಪ್ರಯತ್ನದಿಂದಲೂ ಕೂಡ ಅವನಿಗೆ ಮಕ್ಕಳಾಗಲಿಲ್ಲ. ಅಷ್ಟೊಂದು ಹೆಣ್ಣಂದಿರ ಮಕ್ಕಳಾಗಲಿಲ್ಲ. ಕೊನೆಗೆ ಅಲ್ಲಿಗೆ ರಹುಗುಣ ಎಂಬ ಋಷಿಗಳು ಬಂದರು. ಋಷಿಗಳು ಬಂದು ನಿನ್ನ ಕೊರಗು ಏನು ಅಂತ ಕೇಳಿದಾಗ ಇವನು ಪ್ರಣವಪೂರ್ವಕವಾಗಿ ಕೇಳ್ಕೊಳ್ತಾನೆ, ಒಬ್ಬ ಮನುಷ್ಯನ ಜೀವನದ ದಾಂಪತ್ಯ ಜೀವನದ ಸಾಫಲ್ಯ ಇರುವುದು ಸಂತತಿಯಲ್ಲಿ, ಆದ್ರಿಂದ ಈ ರಾಜ್ಯವನ್ನು ಮುನ್ನಡೆಸುವಂತಹ ಉತ್ತರಾಧಿಕಾರಿ ಬೇಕು ಅಂತ ಬಯಸಿದಾಗ ನಿನಗೆ ಮಕ್ಕಳನ್ನು ಪಡೆಯುವ ಯೋಗ ಇಲ್ಲ ಅಂತ ಋಷಿಗಳು ಹೇಳಿದರು, ರಹುಗಣರು. ಅದಕ್ಕೆ ಇವನು ಹೇಳಿದ, ದಯವಿಟ್ಟು ಆ ಮಾತನ್ನು ಹೇಳಲೇಬೇಡಿ, ನನಗೆ ಮಗು ಬೇಕೇ ಬೇಕು ಅಂತ ಹಠ ಹಿಡಿದಾಗ ಹಾಗಾದ್ರೆ ನಾನು ಹೇಳಿದ್ದನ್ನು ಒಪ್ಕೊಳ್ಬೇಕಷ್ಟೇ ಹೊರತು ಮುಂದೆ ಅದನ್ನು ವಾದ ಮಾಡಬಾರ್ದು ಅಂತ. ಏನು ಅಂತ ಹೇಳಿದ್ರೆ, ನಿನಗೆ ಹರ್ಷಶೋಕ ಪ್ರದಹ ತುಭ್ಯಂ ಅಂತ, ನಿತ್ಯ ಹರ್ಷವನ್ನು ಕೊಡುವ ಅಷ್ಟೇ ಗಾಢವಾದ ಶೋಕವನ್ನು ಕೊಡುವಂತ ಒಂದು ಗಂಡು ಮಗ ಹುಟ್ಟುತ್ತಾನೆ ಅಂತ. ಇವನಿಗೆ ಆ ಭರದಲ್ಲಿ ಒಂದ್ಸಲ ಮಗು ಹುಟ್ಟಿದ್ರೆ ಆಯ್ತು, ಮತ್ತೆ ನೋಡೋಣ. ಶೋಕ ಯಾರಿಗಿಲ್ಲ ಈ ಪ್ರಪಂಚದಲ್ಲಿ, ದುಃಖ ಇದ್ದೇ ಇರುತ್ತೆ, ದುಃಖ ಇಲ್ಲದಿರುವಂತಹದ್ದು ಪ್ರಪಂಚವೇ ಅಲ್ಲ. ಆದ್ರಿಂದ ಮಗು ಹುಟ್ಟಿದ್ರೆ ಆಯ್ತು ಅಂತ ಒಪ್ಕೊಂಡ ಸಿಂಧು ಸೌವೀರ ರಾಜ. ಒಪ್ಕೊಂಡು ಕೂಡ ಮಗು ಆಯ್ತು ಅವನಿಗೆ. ಏನಾಯ್ತು ಈ ಮಧ್ಯದಲ್ಲಿ ಅಂದ್ರೆ, ಈ ಅವನ ಹತ್ತಾರು ಮಂದಿ ಹೆಣ್ಣಂದಿರಲ್ಲಿ ಯಾವುದೋ ಒಂದು ಹೆಣ್ಣು ಮಗಳಲ್ಲಿ ಒಂದು ಮಗುವಾಯಿತು. ಮಗುವಾದಾಗ ಸಹಜವಾಗಿ ರಾಜನಿಗೆ ಯಾವ ಹೆಂಡತಿಯಿಂದ ತನಗೆ ಮಗುವಾಯಿತು ಆ ಹೆಂಡತಿ ಮೇಲೆ ಹೆಚ್ಚು ಪ್ರೀತಿ ಆದರ ಉಂಟಾಯಿತು. ಸಹಜವಾಗಿ ಉಳಿದ ಹೆಣ್ಣು ಮಕ್ಕಳಿಗೆ ಸಿಟ್ಟು ಬರಲಿಕ್ಕೆ ಶುರುವಾಯಿತು. ನಾವೇನು ಕಮ್ಮಿ, ಬರೇ ಒಂದು ಮಕ್ಕಳಾಗಲಿಲ್ಲ ಎಂಬ ಒಂದು ಕಾರಣಕ್ಕೆ ನಮ್ಮನ್ನು ದೂರ ಮಾಡುತ್ತಾ ಈಕೆ ಒಬ್ಬಳೇ ರಾಜನಿಗೆ ಹತ್ತಿರವಾಗ್ತಾ ಇದ್ದಾಳೆ ಅಂತ ಹೇಳುವಂತ ಹೊಟ್ಟೆ ಕಿಚ್ಚು ಉಳಿದ ಮಡದರಿಗೆ ಆಯಿತು. ಎರಡು ಜೋಡು ಹುಟ್ಟು ಸುರಿದು ಬಹಳ ಕಷ್ಟ ಅಲ್ಲ, ಎರಡು ಜೋಡು ಹುಟ್ಟು ಸೇರಿದ್ರು ಬಹಳ ಕಷ್ಟ. ಹಾಗಾಗಿ ಈ ಸಮಸ್ಯೆಯಿಂದಾಗಿ ಏನಾಯ್ತು ಅಂದ್ರೆ, ಒಂದು ದಿವಸ ಇದ್ದಕ್ಕಿದ್ದಾಗಿ ಅವನಿಗೆ ವಿಷಪ್ರಾಶನ ಮಾಡಿಸಿ ಆ ಮಗನನ್ನು ಕೊಂದು ಬಿಟ್ಟರು ಉಳಿದ ತಾಯಂದಿರು ಅಂದ್ರೆ ಹೆಣ್ಣುಮಕ್ಕಳು. ರಾಜ ಭಾರಿ ಗೋಳು ಅಂತ ಅತ್ತ, ಎಷ್ಟೋ ಕಷ್ಟಪಟ್ಟು ಅದನ್ನೇ ಹೇಳಿದ್ರು ಹರ್ಷಶೋಕಪ್ರದ ಅಂತ. ಎಷ್ಟೋ ವರ್ಷ ಮಕ್ಕಳಿಲ್ಲದಿದ್ದಾಗ ಒಂದು ಮಗುವಾದಾಗ ತುಂಬಾ ಸಂತೋಷಪಟ್ಟು, ಕೆಲವೇ ದಿವಸಗಳಲ್ಲಿ ಆ ಮಗು ನಿರ್ನಾಮ ಆದಾಗ ಆಗುವಂತ ದುಃಖ ಅದು ಇದಕ್ಕಿಂತಲೂ ಹೆಚ್ಚಿನ ದುಃಖ. ಹಾಗಾಗಿ ಮಗು ಸತ್ತಾಗ ಮತ್ತೆ ಆ ದಾರಿಯಲ್ಲಿ ರಹುಗಣ ಋಷಿಗಳು ನಾರದರು ಬಂದಾಗ ತುಂಬಾ ವೇದನೆಯಿಂದ ಹೇಳ್ತಾನೆ, ಮಗು ಸತ್ತ ಕ್ಷಣದಲ್ಲಿ ಅವರು ಬಂದರು ಅಕಸ್ಮಾತ್ ಅವನ ಭಾಗ್ಯವಶಾತ್. ಬಂದಾಗ ಆ ಸಿಂಧು ಸವೀರ ರಾಜ ಹೇಳ್ತಾನೆ, ನಿಮ್ಮ ಪರಮಾನುಗ್ರಹದಿಂದ ನನಗೆ ಮಗುವಾಯಿತು. ನೀವು ಹೇಳಿದಾಗೆ ಹರ್ಷ ಸಿಕ್ಕಿದ್ರ ಜೊತೆಗೆ ಅತ್ಯಂತ ಗಾಢವಾದ ಶೋಕನೂ ಸಿಕ್ಕಿದೆ, ದಯವಿಟ್ಟು ಈ ಮಗುವನ್ನು ಬದುಕಿಸಿಕೊಡಿ ಅಂತ. ನಿನಗೆ ಮಗುವಾಗ ಯೋಗ್ಯವೇ ಇರಲಿಲ್ಲ ಅಂತ ನಾವು ಹೇಳಿದ್ವಿ, ಹಠದಿಂದ ಮಗುವಾಗಬೇಕು ಅಂತ ಹೇಳಿದ್ವಿ, ಅದು ಸತ್ತು ಹೋಯಿತು, ಶೋಕವನ್ನು ಕೊಟ್ಟು ತಿರ್ಗಾ ನಮ್ಮ ಹತ್ರ ಒತ್ತಾಯ ಮಾಡಿ ತೊಂದರೆ ಕೊಡಬೇಡ ಅಂತ ಹೇಳಿದ್ದಕ್ಕೆ ಇವನು ಬಿಡಲೇ ಇಲ್ಲ, ಅಳುವುದನ್ನು ನಿಲ್ಲಿಸಲೇ ಇಲ್ಲ. ಸರಿ, ಹಾಗಾದ್ರೆ ಸಮನ್ಯಾಯವನ್ನು ಕೊಡೋಣ, ನಿನ್ನ ಹತ್ರ ಮಾತ್ರ ಕೇಳಿ ಆ ಮಗುವನ್ನು ನಾನು ವಾಪಸ್ ಕರೆಸ್ಕೊಳ್ಳೋಕ್ಕಾಗುವುದಿಲ್ಲ ಈ ದೇಹಕ್ಕೆ, ಮಗು ಹತ್ರವೂ ಕೇಳೋಣ ಅಂತ ಹೇಳಿಬಿಟ್ಟು ತಪಶಕ್ತಿಯಿಂದ ಆ ದೇಹದಿಂದ ಹೊರಹೋಗಿರುವ ಮಗುವನ್ನು ತರಿಸಿಕೊಂಡ್ರು. ಅಲ್ಲಿಗೆ ತರಿಸಿಕೊಂಡು ಕೇಳಿದ್ರು, ನೋಡು ಈ ವ್ಯಕ್ತಿ ಮತ್ತೆ ನೀನು ಆ ದೇಹಕ್ಕೆ ಪ್ರವೇಶ ಮಾಡಿ ತನ್ನ ಮಗುವಾಗಿರಬೇಕು ಅಂತ ಬಯಸ್ತಾ ಇದೆ, ನಿನ್ನ ಅಭಿಪ್ರಾಯ ಏನು? ಅದಕ್ಕೆ ಆ ಮಗು ಹೇಳುತ್ತೆ, ಕಸ್ಮಿನ್ ಜನ್ಮನ್ಯಮಿ ಮಾತಾರೋ ಪಿತರೋ ಭವನ್ ಅಂತ, ನೀವು ಯಾವ ಜನ್ಮದಲ್ಲಿ ನನಗೆ ತಂದೆ ತಾಯಿ? ಯಾಕೆಂದ್ರೆ ಈ ಹಿಂದೆ ಅನೇಕ ಜನ್ಮಗಳಲ್ಲಿ ನಾನು ಈ ಪ್ರಪಂಚದಲ್ಲಿ ಹುಟ್ಟಿದ್ದೇನೆ, ಮುಂದೆ ಅನೇಕ ಜನ್ಮಗಳು ಹುಟ್ಟಬೇಕಾದ ಸಂದರ್ಭ ಇತ್ತು, ಈ ಎಲ್ಲ ಜನ್ಮಗಳು ನೀವೇನು ತಂದೆ ತಾಯಿ ಅಲ್ಲ, ಈ ಜನ್ಮದಲ್ಲಿ ನೀವು ತಂದೆ ತಾಯಿಗಳು, ಅದರಲ್ಲಿಯೂ ಕೂಡ ಈ ಜನ್ಮದಲ್ಲಿ ಯಾವುದಕ್ಕೆ ನೀವು ತಂದೆ ತಾಯಿಗಳು? ಈ ಶರೀರಕ್ಕೆ ತಾನೇ, ಅದು ನಿಮ್ಮ ಹತ್ರವೇ ಇದೆ, ಇಲ್ಲಿಯೇ ಇದೆ, ನಾನು ನಿಂತ್ಕೊಂಡೋಗ್ಲಿಲ್ಲ. ಆತ್ಮಕ್ಕೆ ನೀವು ತಂದೆ ತಾಯಿಗಳಲ್ಲ, ಯಾಕಂದ್ರೆ ಆತ್ಮ ಹುಟ್ಟುವುದೂ ಇಲ್ಲ ಸಾಯೋದೂ ಇಲ್ಲ, ಅದರಿಂದ ಆತ್ಮಕ್ಕೆ ನೀವು ತಂದೆ ತಾಯಿಗಳಲ್ಲ, ನೀವು ತಂದೆ ತಾಯಿಗಳಾಗಿದ್ದು ಈ ಶರೀರಕ್ಕೆ, ಆ ಶರೀರ ನಿಮ್ಮ ಕಣ್ಣು ಮುಂದೆನೇ ಇದೆ ಅಂತ ಹೇಳಿ ನನಗೆ ಮತ್ತೆ ಈ ಶರೀರದ ಒಳಗೆ ಪ್ರವೇಶ ಮಾಡಿ ಈ ಸಾಂಸಾರಿಕವಾದ ದುಃಖ ಆಘಾತಗಳ ಮಧ್ಯದಲ್ಲಿ ಬದುಕಲಿಕ್ಕೆ ಇಷ್ಟ ಇಲ್ಲ ಅಂತ ಆ ಮಗು ಹೇಳಿದ ಮೇಲೆ ಅದು ಹರಿ ಹೋಗುತ್ತೆ. ಹಾಗಾಗಿ ಒಬ್ಬ ಜೀವನಿಗೆ ಒಂದು ರೀತಿಯಲ್ಲಿ ಶರೀರವಾಸ ಬೇಡ ಅಂತ ಅನಿಸುವ ಸಾಧ್ಯತೆಗಳಿದ್ದಾವೆ. ಆದರೆ ನಾವು ಬೇಡ ಅಂದರೂ ಕೂಡ ನಮ್ಮನ್ನು ಬಲಾತ್ತಾಗಿ ಈ ಶರೀರಕ್ಕೆ ಪ್ರವೇಶ ಮಾಡಲೇಬೇಕಾಗುತ್ತೆ ನಾವು. ಆದ್ರಿಂದ ಸೃಷ್ಟಿ ಎಂಬುದು ನಾವು ಇನ್ನೊಬ್ಬರ ಕೈಗೆ ಸಿಕ್ಕಿ ಈ ಜಗತ್ತಿನಲ್ಲಿ ಹುಟ್ಟುವವರು ಹೊರತು ನಾವೇ ನಾವಾಗಿ ಹುಟ್ಟುವವರು ಅಲ್ಲವೇ ಅಲ್ಲ. ಒಂದು ವೇಳೆ ನಮಗೆ ಈ ಹುಟ್ಟುವಿನಲ್ಲಿ ಸ್ವಾತಂತ್ರ್ಯ ಇದ್ದಿದ್ರೆ ನಾವು ಯಾಕೆ ಬಡ ತಂದೆ ತಾಯಿಗಳಲ್ಲಿ ಹುಟ್ಟಬೇಕು, ಯಾಕೆ ಕಷ್ಟಕರವಾದ ಬದುಕನ್ನು ಪಡೆಯಬೇಕು? ಯಾವತ್ತು ಕೂಡ ಶ್ರೀಮಂತ ತಂದೆ ತಾಯಿಗಳು ಹುಟ್ಟಲಿಕ್ಕೆ ಯಾರು ಯಾಕೆ ಅಪೇಕ್ಷೆ ಪಡಬಾರದು? ಯಾವತ್ತು ಸುಖವಾಗಿ ಇರಬೇಕು ಅಂತ ಅಪೇಕ್ಷೆ ಪಡಬಾರದು ಯಾಕೆ? ಹಾಗಾಗಿ ನಮ್ಮ ಹುಟ್ಟು ನಮ್ಮ ಅಧೀನವಾಗಿದ್ದರೆ ನಾವು ಬಯಸಿದಂತೆ ನಾವು ಹುಟ್ಟಬೇಕಾಗಿತ್ತಲ್ಲ. ಹಾಗಾಗಿ ನಮ್ಮ ಹುಟ್ಟು ನಮ್ಮ ಅಧೀನ ಅಲ್ಲ. ಹಾಗಾಗಿ ನಾವು ಇನ್ನೊಬ್ಬರ ಕೈಗೆ ಸಿಕ್ಕಿ ಈ ಪ್ರಪಂಚದಲ್ಲಿ ಹುಟ್ಟುವವರಾದ್ರಿಂದ ನಾವು ಹುಟ್ಟುವವರು. ಭಗವಂತ ಯಾರ ಕೈಗೂ ಸಿಗದೆ ತಾನೇ ತಾನಾಗಿ ಪ್ರಪಂಚಕ್ಕೆ ಇಳಿದು ಬರುವವನು ನಮ್ಮನ್ನು ಉದ್ಧಾರ ಮಾಡಲಿಕ್ಕಾದ್ರಿಂದ ಅವನ ಬದುಕಿಗೆ ಅವತಾರ ಅಂತ ಹೆಸರು. ಹೀಗೆ ಜಡವೂ ಹುಟ್ಟುತ್ತೆ, ನಾವು ಹುಟ್ಟುತ್ತೇವೆ, ಭಗವಂತನು ಹುಟ್ಟುತ್ತಾನೆ. ಜಡದ ಹುಟ್ಟು ಒಂದು ರೀತಿ, ನಮ್ಮ ಹುಟ್ಟು ಇನ್ನೊಂದು ರೀತಿ, ಭಗವಂತನ ಹುಟ್ಟು ಮತ್ತೊಂದು ರೀತಿ. ಅವನ ಹುಟ್ಟಿಗೆ ಅವತಾರ ಅಂತ ಹೆಸರು. ತಂದೆ ತಾಯಿಗಳು ಇಲ್ಲದೇನೂ ಹುಟ್ಟಬಲ್ಲವ, ನಮಗೆ ತಂದೆ ತಾಯಿಗಳು ಇದ್ದೇ ಹುಟ್ಟಬೇಕು. ನಾವು ಜಡ ಪದಾರ್ಥಕ್ಕೆ ಯಾವುದೋ ಒಂದು ಚೇತನದ ಅವಲಂಬನೆಯಿಂದ ಅದು ಹುಟ್ಟಲಿಕ್ಕೆ ಸಾಧ್ಯ ಉಂಟು, ಅದೂ ಇಲ್ಲದೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಜಡ ವಸ್ತು ತಾನೇ ತಾನಾಗಿ ಯಾವುದೇ ಕ್ರಿಯೆಯನ್ನು ಹೊಂದುವುದಿಲ್ಲ. ನೀವು ಹೇಳ್ಬೋದು ಗಡಿಯಾರ ಎಲ್ಲ ತಾನೇ ತಾನಾಗಿ ತಿರುಗುತ್ತೆ ಯಾರಾದರೂ ಚೇತನ ಇದ್ದಾನ ಅಂತ ಕೇಳಿದರೆ. ಗಡಿಯಾರ ತಿರುಗುವಾಗ ಚೇತನ ಇಲ್ಲದಿದ್ರು ಕೂಡ ಅವರು ಮಾಡುವವನಿಗಾದರೂ ಜೀವ ಬೇಕಲ್ಲ. ಜೀವ ಇಲ್ಲದೆ ಯಾವುದೇ ಒಂದು ವಸ್ತುವಿನ ಪ್ರಕ್ರಿಯೆ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಈ ಸೃಷ್ಟಿಯ ಹಿಂದೆ ಚೇತನಗಳಿದ್ದಾವೆ, ಒಂದು ನಾವು ನೀವೆಲ್ಲ, ಇನ್ನೊಂದು ಪರಮಚೇತನ. ಸಮಗ್ರ ಪ್ರಪಂಚದ ಹಿಂದೆ ಇರತಕ್ಕಂತಹ ಜ್ಞಾನಶಕ್ತಿ, ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ ಇರತಕ್ಕಂತಹ ಚೇತನ ನಾವು ನೀವು ಅಲ್ಲದೇ ಇರುವುದರಿಂದ ಇದಕ್ಕೆ ಕಾರಣವಾದ ಒಂದು ಪರಮೋತ್ಕೃಷ್ಟವಾದ ಚೇತನ ಶಕ್ತಿ ಯಾವುದು, ಅದು ಭಗವಂತ ಎಂಬ ಕಾರಣಕ್ಕೋಸ್ಕರ ಯತಃ ಅಸ್ಯ ಜಗತ್ ಜನ್ಮಾದಿ ತದ್ ಬ್ರಹ್ಮ. ಯಾವುದರಿಂದ ಸಮಗ್ರವಾದ ವಿಶಾಲವಾದ ಪ್ರಪಂಚ ಹುಟ್ಟಿತೋ ಆ ಕುಲಾಲ ಅದು ಭಗವಂತನೇ ಹೊರತು ನಾವು ನೀವು ಯಾರೂ ಅಲ್ಲ. ಆದ್ರಿಂದ ರುದ್ರಾಧ್ಯಾಯದಲ್ಲಿ ಹೇಳಿದಾಗ ನಮ ಕುಲಾಲೇಭ್ಯಶ್ಚವೋ ನಮಃ ಅಂತ. ಅಂತ ಕುಲಾಲ ಯಾರು ಅಂದ್ರೆ ಅವನು ಭಗವಂತ. ಪ್ರಪಂಚ ಸೃಷ್ಟಿ ಮಾಡಿದ ಕುಲಾಲ ಯಾರು? ಅವನು ಭಗವಂತ ಅಂತ. ಈ ಸೃಷ್ಟಿಯ ನಂತರ ಒಂದು ದಿವಸ ಸಂಹಾರ ಎಂಬುದು ಅನಿವಾರ್ಯ, ಆದ್ದರಿಂದ ಸಾವು ಎಂಬುದು ಅನಿವಾರ್ಯವಾದಾಗಲೂ ಹುಟ್ಟು ಸಾವಿನ ಮಧ್ಯದಲ್ಲಿ ಒಂದಷ್ಟು ಕಾಲ ನಮಗೆ ಇರವಿಕೆ ಎಂಬುದು ಇದೆ, ಇರಸ್ತಿಕೆ ಅಂತ. ಆ ಇರಸ್ತಿಕೆಗೆ ಯಾರು ಕಾರಣ? ಇದ್ದೇ ಇದೆ ಅಲ್ವಾ? ಒಂದು ಮಡಿಕೆನೂ ಕೂಡ ತಾನು ಹುಟ್ಟಿ ಒಂದು ದಿವಸ ಒಡೆದು ಸಾಯುವ ಮಧ್ಯದಲ್ಲಿ ಒಂದಷ್ಟು ಕಾಲ ಆ ಮಡಿಕೆನೂ ಇರುತ್ತೆ. ನಾವು ನೀವು ಕೂಡ ಇರ್ತೇವೆ. ಆದರೆ ಈ ಇರಸ್ತಿಕೆಯು ಕೂಡ ನಮ್ಮ ಅಧೀನ ಅಲ್ಲ. ನಮ್ಮ ಇಚ್ಛೆಗೆ ಅನುಗುಣವಾಗಿ ನಮಗೆ ಇರಲಿಕ್ಕೆ ಆಗೋದಿಲ್ಲ. ಆದ್ರಿಂದ ನಮ್ಮ ಇರವು ಕೂಡ ನಮ್ಮ ಅಧೀನ ಅಲ್ಲ. ಸೃಷ್ಟಿ ಹೇಗೆ ನಮ್ಮ ಅಧೀನ ಅಲ್ವೋ, ನಾವು ಇಷ್ಟಪಟ್ಟ ಹಾಗೆ ಈ ಪ್ರಪಂಚದಲ್ಲಿ ನಾವು ಹುಟ್ಟಲಿಕ್ಕೆ ಹೇಗೆ ಸಾಧ್ಯ ಇಲ್ವೋ, ನಾವು ಇಷ್ಟಪಟ್ಟಂತೆ ನಮಗೆ ಈ ಪ್ರಪಂಚದಲ್ಲಿ ಇರಲಿಕ್ಕೂ ಸಾಧ್ಯ ಇಲ್ಲ. ನಾವು ಹೇಗಿರಬೇಕು ಅಂತ ನಾವು ಬಯಸ್ಕೊಳ್ತೇವೋ ಅದಕ್ಕೆ ವಿಪರೀತವಾಗಿ ನಾವು ಇರಬೇಕಾದ ಪ್ರಸಂಗಗಳು ಬರ್ತವೆ ಈ ಜೀವನದಲ್ಲಿ. ನಾವು ಇರಬೇಕು ಅಂತ, ಆರಾಮವಾಗಿರಬೇಕು ಅಂತ ಇದ್ದಾಗಲೂ ಕೂಡ ನಮ್ಮ ಕೊನೆಯಲ್ಲಿ ನಾವು ಭಾರಿ ತಲೆಬಿಸಿಯಿಂದ ಓಡಾಡ್ತಾ ಇರಬೇಕಾದ ಪ್ರಸಂಗಗಳು ಬರಬಹುದು. ನಮ್ಗೇನು ಆಸೆ ಇಲ್ಲ, ಆದರೂ ನಮಗೆ ಅಂತ ಪರಿಸ್ಥಿತಿಗಳು ಬರ್ತವೆ ಅಂದ್ರೆ ನಮ್ಮ ಇರವಿಕೆ ಎಂಬುದು ನಮ್ಮ ಅಧೀನ ಆಗಿದ್ರೆ ನಾವು ಹೇಗೆ ಇರಬೇಕು ಅಂತ ಅಂದುಕೊಂಡಿದ್ದೇವೋ ಹಾಗೇ ಇರಬೇಕಾಗಿತ್ತಲ್ಲ. ನಾವು ಹೇಗೆ ಇರಬಾರ್ದು ಅಂತ ಅಂದ್ಕೊಳ್ತೇವೆ, ಇರಬಾರ್ದು ಅಂತ ನಾವು ಆಸೆ ಪಡ್ತೇವೋ ಆ ರೀತಿ ಇರಬೇಕಾದ ಪ್ರಸಂಗ ಬರಬೇಕು ಅಂತಾದ್ರೆ ನಮ್ಮ ಇರಸ್ತಿಕೆಯು ಕೂಡ ನಮ್ಮ ಅಧೀನವಾಗಿದೆಯಾ? ಇದ್ರೆ ನಾವು ಬಯಸಿದ ಹಾಗೆ ಇರಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಕೈಯಲ್ಲಿ. ಹಾಗಾಗಿ ನಮ್ಮ ಇರವು ಕೂಡ, ಅಸ್ತಿತ್ವನೂ ಕೂಡ ನಮ್ಮ ಅಧೀನ ಅಲ್ಲ. ಅದು ಇನ್ಯಾವುದೋ ಒಂದು ಚೇತನದ, ಪರಮಚೇತನದ ಅಧೀನ ಅಂತ ಹೇಳುವಂತಹದ್ದು ಕೂಡ ಸತ್ಯವಾದ ಸಂಗತಿ. ಗೀತೆಯಲ್ಲಿ ಒಂದು ಮಾತು ಬರುತ್ತೆ, ಕರ್ಮಣ್ಯಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯ. ಈ ಪ್ರಪಂಚದಲ್ಲಿ ಅನೇಕ ಕರ್ಮಗಳು ನಡೀತಾ ಇದ್ದಾವಲ್ಲ, ಈ ಕರ್ಮವನ್ನು ತಾನೇ ಮಾಡುದು ಅಂತ ನೀವೇನು ಜಂಬ ಕಚ್ಚಿಕೊಳ್ಬೇಡ ಅಂತ. ಈ ಎಲ್ಲ ಕರ್ಮದಲ್ಲಿಯೂ ಕೂಡ ಇನ್ವಾಲ್ವ್ಮೆಂಟ್, ಸಹಭಾಗಿತ್ವ ತನ್ನದು ಮಾತ್ರ ಹೊರತು ಇನ್ಯಾರದ್ದು ಇಲ್ಲ ಎಂಬ ಕರ್ಮಾಧಿಕಾರಿತ್ವ, ಕರ್ಮಾಧ್ಯಕ್ಷ ನೀನೇ ಅಂತ ನೀನು ಜಂಬ ಪಡಬೇಡ. ಯಾಕೆಂದ್ರೆ ಅಕರ್ಮಣಿಚ ಕರ್ಮಯ, ನೀನು ಯಾವಾಗ ನಿನ್ನನ್ನು ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದಿಲ್ಲವೋ ಆವಾಗಲೂ ನಿನ್ನಿಂದ ಕರ್ಮ ಆಗುತ್ತೆ ಅಂತ ಆದ್ರೆ ಅದು ಯಾರು ಮಾಡಿದ್ದು? ನೀನು ಎಚ್ಚರದಲ್ಲಿರುವಾಗ ಅಂದ್ಕೊಳ್ಬಹುದು ನಾನು ಕರ್ಮ ಮಾಡಿದ್ದು ನಾನೇ, ಆದ್ರಿಂದ ನಾನು ಕರ್ಮಾಧಿಕಾರಿ ಅಂತ ನೀನು ಜಂಬ ಕೊಚ್ಚಿಕೊಳ್ಬೇಡ. ಯಾಕೆಂದ್ರೆ ನೀನು ಕರ್ಮ ಮಾಡದೇ ಇದ್ದಾಗಲೂ ನಿನ್ನ ಕರ್ಮ ಆಗುತ್ತಲ್ಲ. ಉದಾಹರಣೆಗೆ ನೀನು ನಿದ್ರೆಯಲ್ಲಿರುವಾಗ ಎಷ್ಟು ಕರ್ಮಗಳಾಗ್ತಾವಲ್ಲ, ಅದು ನಿನ್ನ ಅಧೀನಕ್ಕಾಗುವುದಲ್ಲ. ಆ ಕರ್ಮಕ್ಕೆ ನೀನೇ ಜವಾಬ್ದಾರಿ ಅಂತಾದ್ರೆ ನೀನು ಅಂದುಕೊಂಡ ಹಾಗೆ ನೀನಿರಬೇಕಾಗಿತ್ತು. ಎಷ್ಟೋ ಮಂದಿ ನಿದ್ರೆಯಲ್ಲಿ ಪಕ್ಕದವರಿಗೆ ಓದಿತಾರೆ, ಆದ್ರಿಂದ ಅವರು ಪಕ್ಕದಲ್ಲಿ ಮಲ್ಕೊಳ್ಳೋದಿಲ್ಲ ಯಾರು ಕೂಡ. ಆದ್ರೆ ಅವನಿಗೇನು ಆಸೆ ಇಲ್ಲ ಓದಿಬೇಕು ಅಂತ, ಆದ್ರೂ ಓದಿತಾನಲ್ಲ. ಎಷ್ಟೋ ಮಂದಿ ಗೊರಕೆ ಹೊಡಿತಾರೆ, ಪಕ್ಕದ ಮನೆಯವರು ಮಲ್ಕೊಳಕಾಗುದಿಲ್ಲ. ಒಂದು ವೇಳೆ ನನಗೆ ಆಸೆ ಇತ್ತ ನಾನು ಹಾಗಿರ್ಬೇಕು ಅಂತ, ಇಲ್ಲ. ಹಾಗಾದ್ರೆ ನಿದ್ರೆಯಲ್ಲಿ ತನ್ನನ್ನು ಯಾವ ಕರ್ಮದಲ್ಲಿ ತೊಡಗಿಸಿಕೊಳ್ಳದೇ ಇದ್ದಾಗಲೂ ಕೂಡ ಅನೇಕ ಕರ್ಮಗಳಾಗ್ತವೆ. ಕನಸು ಕಾಣ್ತಾರೆ ಕೆಲವರು, ಯಾವುದೋ ಒಂದು ಸುಂದರವಾದ ಯಾವುದೋ ಒಂದು ವಸ್ತು ದೃಶ್ಯ ಕಾಣಬೇಕು ಅಂತ ಅಂದುಕೊಂಡವರಿಗೆ ಹುಲಿ ಎಬ್ಬಿಸಿಕೊಂಡು ಓಡಿಸ್ಕೊಂಡು ಬರುವಂತ ಕನಸು, ಪಾಪ ಹೇಳುದು ಮಾತ್ರ ಶುಭ ಹೀಗನಸು ಇರಲಿ ಅಂತ. ಇನ್ನು ಅನೇಕ ಮಂದಿ ನಿದ್ರೆಯಲ್ಲಿ ಒಂದಷ್ಟು ದೂರ ನಡ್ಕೊಂಡು ಹೋಗಿ ತಿರ್ಗಾ ಬಂದು ಮಲ್ಕೊಳ್ತಾರೆ ಅವರು. ಇನ್ನು ಕೆಲವರು ಪೂರ್ತಿ ಕಣ್ಣು ಮುಚ್ಚಿ ಮಲ್ಕೊಳ್ಳಲ್ಲ, ಸ್ವಲ್ಪ ಕಣ್ಣು ಬಿಟ್ಟಿರ್ತಾರೆ, ಹಾಗೆ ಕಳ್ಳರು ಎದುರುತ್ತಾರೆ, ಇವ್ರು ನಿದ್ರೆ ಮಾಡಿದರೆ ಎಚ್ಚರಿದ್ದಾರೆ ಅಂತ ಗೊತ್ತಿಲ್ಲ ಅಂತ. ಹೀಗಾಗಿ ಒಂದು ನಿದ್ರೆಯನ್ನೇ ಇಟ್ಕೊಳ್ಳಿ, ಈ ನಿದ್ರೆಯಲ್ಲಿ ನೀವು ನಿಮ್ಮನ್ನು ಯಾವುದೇ ಕರ್ಮದಲ್ಲಿ ತೊಡಗಿಸಿಕೊಳ್ಳದೆ ಇದ್ದಾಗಲೂ ಕೂಡ ನಿಮ್ಮಿಂದ ಅನಪೇಕ್ಷಿತವಾಗಿ ಎಷ್ಟೊಂದು ಕರ್ಮಗಳು ನಡೀತಾವೆ, ಉಸಿರಾಟ ಎಲ್ಲವೂ ನಡೀತಾವಲ್ಲ. ಹಾಗಾದ್ರೆ ಅಕರ್ಮಣಿಕ, ನೀನು ಯಾವುದೇ ಕರ್ಮದಲ್ಲಿ ತೊಡಗಿಸಿಕೊಳ್ಳದೇ ಇದ್ದಾಗಲೂ ಕೂಡ ನಿನ್ನಿಂದ ಕರ್ಮ ಆಗುತ್ತ, ಆದ್ರಿಂದ ಆ ಕರ್ಮ ನಿನ್ನಿಂದ ಆಗುವುದಲ್ಲ, ಕರ್ಮಾಧ್ಯಕ್ಷನಾದ ಭಗವಂತ ನಿನ್ನಿಂದ ಮಾಡಿಸುವುದು ಅಂತ ಹೇಳುವಂತ ಎಚ್ಚರ ನಿನ್ಗೆ ಇರಬೇಕು ಅಂತ. ಹಾಗಾಗಿ ನಾವೆಲ್ಲ ಇದ್ದರೂ ಕೂಡ ನಮಗೆ ಬೇಕಾದ ಹಾಗೆ ಇರಲಿಕ್ಕೆ ನಮಗೆ ಆಗೋದಿಲ್ಲ ಅಂದಮೇಲೆ ನಮ್ಮ ಇರವಿಕೆಯ ಹಿಂದೆನೂ ಕೂಡ ಯಾವುದೋ ಒಂದು ಪರಮಚೇತನದ ಅಸ್ತಿತ್ವ ಇದೆ ಎಂಬುದನ್ನು ಒಪ್ಪಿಕೊಳ್ಬೇಕಾದ್ರಿಂದ ಇರವಿಕೆಗೆ ಸೃಷ್ಟಿಯ ಜೊತೆಗೆ ಸ್ಥಿತಿ, ಸ್ಥಿತಿಗೆ ಕಾರಣವಾದ ಒಂದು ವಸ್ತು ಕೂಡ ನಾವಲ್ಲ, ನಮಗಿಂತ ಮೀರಿದ ಒಂದು ಶಕ್ತಿ ಎಂಬುದು ಸತ್ಯ. ಇನ್ನು ಸೃಷ್ಟಿ ಸ್ಥಿತಿಯ ಜೊತೆಗೆ ಸಾವಿಗಿಂತ ಮಧ್ಯದಲ್ಲಿ ನಾವು ಇರುವಷ್ಟು ಕಾಲ ಇನ್ಯಾವುದೋ ಒಂದು ವಸ್ತುವಿನ ನಿಯಮನಕ್ಕೆ ಒಳಗಾಗಿದ್ದೇವೆ. ಒಂದು ನಿಯಮನ ಅಂದ್ರೆ ಒಂದು ವಸ್ತುವಿನ ಶಕ್ತಿಯ ನಿಯಂತ್ರಣಕ್ಕೆ ಒಳಗಾಗಿ ನಾವು ಬದುಕುತ್ತಾ ಇದ್ದೇವೆ. ಆದ್ರಿಂದ ನಾವು ನಾವೇ ನಾವಾಗಿ ಬದುಕುತ್ತಾ ಇಲ್ಲ. ನಾವು ಬದುಕುವಾಗಲೂ ಕೂಡ ನಮ್ಮ ಬದುಕಿನ ನಿಯಂತ್ರಣ ಎಂಬುದು ನಮ್ಮ ಕೈಯಲ್ಲಿಲ್ಲ. ಇದೇ ಉದಾಹರಣೆ, ನಾನು ಕೊಟ್ಟದ್ದೇ ಉದಾಹರಣೆ. ನಿಯಂತ್ರಣ ನಮ್ಮ ಕೈಯಲ್ಲಿದ್ರೆ ನಮಗೆ ಅಪೇಕ್ಷೆ ಇಲ್ಲದ ರೀತಿಯಲ್ಲಿ ನಾವು ಯಾಕೆ ಬದುಕಬೇಕಾಗಿತ್ತು? ನಾವು ಯಾಕೆ ಓಡಾಡಬೇಕು ಬೇಡಾದ ರೀತಿಯಲ್ಲಿ? ನಾವು ಯಾಕೆ ತಲೆ ಬಿಸಿಯಲ್ಲಿ ಚಚ್ಕೊಳ್ಬೇಕು ನಮ್ಮ ತಲೆಯನ್ನು? ಯಾಕೆ ತಲೆ ಬಿಸಿ ನಮಗೆ ಉಂಟಾಗಬೇಕು? ಯಾವತ್ತು ಸುಖವಾಗಿ ಇರಬಾರ್ದು ನಮ್ಮ ಬೈಲಿ? ನಮ್ಮ ಬದುಕಿನ ನಿಯಂತ್ರಣ ನಮ್ಮ ಕೈಯಲ್ಲಿದ್ರೆ ನಾವು ನಮಗೆ ಇಷ್ಟಪಟ್ಟ ಹಾಗೆ ಇರಬಹುದಲ್ಲ. ಇರ್ಲಿಕ್ಕೆ ಆಗುವುದಿಲ್ಲ ಅಂದಮೇಲೆ ಒಂದು ಹುಟ್ಟು ಸಾವು, ಹುಟ್ಟು ಸಾವುಗಳ ಮಧ್ಯದಲ್ಲಿ ಒಂದಷ್ಟು ಕಾಲ ಇರವು. ಆ ಇರವಿನ ಕಾಲದಲ್ಲಿ ಕೂಡ ಯಾವುದೋ ಒಂದು ಚೇತನದ ನಿಯಂತ್ರಣಕ್ಕೆ ಒಳಗಾಗಿ ಇರುವಂತಹದ್ದು. ಮಡಿಕೆಯನ್ನು ಕೂಡ ಜಡವಸ್ತುಗೂ ಸಂಬಂಧಪಟ್ಟದ್ದು, ಚೇತನಕ್ಕೂ ಸಂಬಂಧಪಟ್ಟದ್ದು. ಜಡವಸ್ತುವಾದ ಮಡಿಕೆಯನ್ನು ಕೂಡ ಇನ್ಯಾವುದೋ ಒಂದು ವ್ಯಕ್ತಿಯ ನಿಯಂತ್ರಣಕ್ಕೊಳಗಾಗಿಯೇ ಇರುತ್ತೆ ಹೊರತು ಜಡವಸ್ತುಗಳು ಕೂಡ ತಾನೇ ತಾನಾಗಿ ಓಡಾಡಲಿಕ್ಕೆ ಆಗುವುದಿಲ್ಲ ಜಡವಸ್ತುಗಳಿಗೆ. ಹಾಗಾಗಿ ಈ ಪ್ರಪಂಚದ ಜಡ ಮತ್ತು ಚೇತನಗಳ ಸೃಷ್ಟಿ, ಜಡ ಮತ್ತು ಚೇತನಗಳ ಇರವು, ಅವುಗಳು ಒಂದು ನಿಯಮನಕ್ಕೊಳಗಾಗಿ ಇರುವಂತಹದ್ದು. ಮತ್ತೆ ಒಂದು ದಿವಸ ಕಣ್ಮರೆಯಾಗುವಂತಹದ್ದು ಸಂಹಾರ. ಸಂಹಾರವೂ ಕೂಡ ನಮ್ಮ ಕೈಯಲ್ಲಿಲ್ಲ. ನಾವು ಯಾವತ್ತು ಸಾಯ್ಬೇಕು ಅಂತ ಹೇಳುವಂತಹದ್ದು ನಮ್ಮ ಇಚ್ಛಾಶಕ್ತಿ ಇದ್ದಾಗ, ಆವತ್ತೇ ಸಾಯ್ಬೇಕು ಅಂತ ಹೇಳುವಂತಹದ್ದು ನಮ್ಮ ಸಾವು ಕೂಡ ನಮ್ಮ ಕೈಯಲ್ಲಿಲ್ಲ. ಆ ಸಾವನ್ನು ನಿಯಂತ್ರಣ ಮಾಡತಕ್ಕಂಥ ಒಂದು ಕಾಲನಾಮಕವಾದ ದೇವತೆ ಇದೆ ಹೊರತು ನಮ್ಮ ಸಾವು ನಮ್ಮ ಕೈಯಲ್ಲಿಲ್ಲ. ನಾನು ಒಂದು ಉದಾಹರಣೆ ಕೊಡುವುದುಂಟು. ಒಬ್ಬ ವ್ಯಕ್ತಿಗೆ ಜೀವನ ತುಂಬಾ ಭಾರ ಆಗಿತ್ತು, ಸಾಯಲೇಬೇಕು ಅಂತ ತೀರ್ಮಾನ ಮಾಡಿದ್ದ. ಅದಕ್ಕೋಸ್ಕರ ನಾಲ್ಕು ಆಯ್ಕೆಗಳನ್ನು ಆಯ್ದುಕೊಂಡವ. ಒಂದು ತುಂಬಾ ನೀರಿರತಕ್ಕಂತಹ ಒಂದು ಹೊಳೆಯ ಹತ್ತಿರ ಹೋದ, ನದಿಯ ಹತ್ತಿರ, ಮಹಾನದಿಯ ಹತ್ತಿರ ಹೋಗಿ ಒಂದು ಸೇತುವೆ ಮೇಲೆ ಹೋಗಿ ಸೇತುವೆಯ ಕಂಬಕ್ಕೆ ಒಂದು ಹಗ್ಗವನ್ನು ಜೋಡಿಸಿದ. ಹಗ್ಗದ ಇನ್ನೊಂದು ಭಾಗವನ್ನು ತನ್ನ ಕುತ್ತಿಗೆಗೆ ಜೋಡಿಸಿದ. ಆಮೇಲೆ ಒಂದು ಕೈಯಲ್ಲಿ ಒಂದು ರಿವಾಲ್ವರ್ ಹಿಡ್ಕೊಂಡ. ಅವನ ಆಸೆ ಏನು ಅಂದ್ರೆ ನದಿಗೆ ಹಾರಬೇಕು, ನೀರಿಗೆ ಮುಟ್ಟದೇ ಇದ್ರೆ ಕುತ್ತಿಗೆ ಬಿಗಿದು ಸಾಯ್ಬೇಕು, ಅದಕ್ಕೋಸ್ಕರ ಕುತ್ತಿಗೆ ಹಗ್ಗ. ಅದು ಎರಡು ಆಗದಿದ್ರೆ ರಿವಾಲ್ವರ್ ಹೊಡೆಸ್ಕೊಂಡು ತಾನು ಸಾಯ್ಬೇಕು ಅಂತ ಆಸೆ ಪಟ್ಟು ಹಾರಿದ. ಗಡಿಬಿಡಿಲಿ ಹಾರುವಾಗ ಏನಾಯ್ತು ಅಂದ್ರೆ ರಿವಾಲ್ವರ್ ನ ಗುಂಡು ತಗಲಿ ಹಗ್ಗಕ್ಕೆ ತಾಗಿತ್ತು. ಜೊತೆಗೆ ನಿದ್ರೆ ಮಾತ್ರ ಅಲ್ಲ, ಬೇರೆ ಒಂದು ವಿಷದ ಮಾತ್ರ ತಗೊಂಡಿದ್ದಾವ, ಎಲ್ಲ ಒಂದರಲ್ಲಿ ಅದು ಒಂದು ಸಾಯ್ದು ಗ್ಯಾರಂಟಿ ಅಂತ. ಒಂದ ಹಗ್ಗದಿಂದ, ಒಂದ ಗುಂಡಿನಿಂದ, ಅಥವಾ ನೀರಿನಿಂದ, ಅಥವಾ ಮಾತ್ರೆಯಿಂದ ಸಾಯ್ಬೇಕು ಅಂತ. ಇಷ್ಟೆಲ್ಲ ಪ್ರಯತ್ನ ಮಾಡಿದ ಮನುಷ್ಯ ನೀರಿಗೆ ಹಾರಬೇಕಾದ್ರೆ ಗಡಿಬಿಡಿಯಲ್ಲಿ ಕೈ ಇದ್ದ ಕೋವಿಯ ಗುಂಡು ಹಗ್ಗಕ್ಕೆ ತಾಗಿ ಹಗ್ಗ ಕಡಿದು ನೆಲಕ್ಕೆ ಬಿದ್ದ, ನದಿಗೆ ಬಿದ್ದ, ನೀರಿಗೆ ಬಿದ್ದಾಗ ಅಲ್ಲಿ ಯಾರೋ ಒಬ್ಬರು ಮೀನುಗಾರರು ಎತ್ತಿ ಮೇಲೆ ಹಾಕಿದ್ರು. ನೀರು ಕುಡಿದಾಗ ಕೈ ಬಾಯಲ್ಲಿದ್ದ ಮಾತ್ರೆ ಹೊರಗಡೆ ಬಂದ, ಅವನು ಕೊನೆಗೂ ಸಾಯಲಿಲ್ಲ. ಹಾಗಾಗಿ ಸಾವು ಕೂಡ ನಮ್ಮ ಸಂಕಲ್ಪಕ್ಕೆ ಅಧೀನವಾಗಿ ಇಲ್ಲ ಈ ಜಗತ್ತಿನಲ್ಲಿ. ನಾವು ಹುಟ್ಟುವುದು ನಮ್ಮ ಅಧೀನ ಅಲ್ಲ, ನಾವು ನಮ್ಮ ಸಾವು ಕೂಡ ನಮ್ಮ ಅಧೀನವಾಗಿಲ್ಲ. ಆದ್ರಿಂದ ಒಂದಷ್ಟು ದಿವಸ ಹುಟ್ಟಿದ ಮೇಲೆ ಒಂದಷ್ಟು ದಿವಸ ಬದುಕಬೇಕು, ಇನ್ನೊಬ್ಬರ ನಿಯಂತ್ರಣಕ್ಕೊಳಗಾಗಿ ಬದುಕಬೇಕು, ಒಂದು ದಿವಸ ಸಾಯಬೇಕು. ಇದೆಲ್ಲವೂ ಕೂಡ ನಮಗಿಂತ ಮೀರಿದ ಇನ್ಯಾವುದೋ ಒಂದು ಪರಮಚೇತನದ ಅಧೀನವಾಗಿ ನಡೆಯುವುದರಿಂದ ಆ ಚೇತನವೇ ಅದು ಭಗವಂತ ಅಂತ ನಾವು ಒಪ್ಪಿಕೊಳ್ಬೇಕಾಗುತ್ತೆ. ಹಾಗಾದ್ರೆ ಪ್ರಪಂಚದ ಸೃಷ್ಟಿ, ಪ್ರಪಂಚದ ಸ್ಥಿತಿ, ಪ್ರಪಂಚದ ನಿಯಮನ ನಿಯಂತ್ರಣ ಮತ್ತು ಪ್ರಪಂಚದ ಸಂಹಾರ ಕಣ್ಮರೆ, ನಿತ್ಯದ ಸಂಹಾರದ ಜೊತೆಗೆ ಸಮಗ್ರ ಪ್ರಪಂಚದ ಕಣ್ಮರೆ, ಸಮಗ್ರ ಪ್ರಪಂಚ ಪ್ರಳಯ ಆಗುತ್ತಾ, ಅದೂ ಕೂಡ ಸೇರಿ ಇದನ್ನೆಲ್ಲ ಮಾಡಬೇಕಾಗಿರತಕ್ಕಂಥ ಒಂದು ಚೇತನ ನಾವು ನೀವು ಯಾರೂ ಅಲ್ಲದೇ ಇರುವುದಿಲ್ಲ. ಇದು ಪರಮಚೇತನವಾದ ಭಗವಂತನ ಅಧೀನ ಅಂತ ಹೇಳುವಂಥದ್ದು ನಾವು ಕೊಳ್ಳಬೇಕು ಎಂಬ ಕಾರಣಕ್ಕೆ ಈ ನ್ಯಾಯದಿಂದ, ಈ ತಾರ್ಕಿಕವಾದ ವ್ಯವಸ್ಥೆಯಿಂದಾಗಿ ಒಂದು ಸಮಗ್ರ ಪ್ರಪಂಚದ ಸೃಷ್ಟಿಕರ್ತನಾಗಿ ಒಂದು ಭಗವಂತನ ಅಸ್ತಿತ್ವವನ್ನು ನಾವು ಒಪ್ಪಿಕೊಳ್ಳಬೇಕಾಗುತ್ತೆ ಎಂಬುದು ಈ ಭಾಗವತ ಶ್ಲೋಕ ಮಂಗಲ ಶ್ಲೋಕದಲ್ಲಿ ಜನ್ಮಾದ್ಯಸ ಯತಃ ಎಂಬ ಮಾತಿನ ಅರ್ಥ. ಇದಿಷ್ಟೇ ಅಲ್ಲ, ಮನುಷ್ಯನಿಗೆ ಇನ್ನೂ ನಾಲ್ಕು ಅವಸ್ಥೆ ಇದೆ, ಜ್ಞಾನ, ಅಜ್ಞಾನ, ಬಂಧ ಮತ್ತು ಮೋಕ್ಷ ಅಂತ. ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಎಂಬುದು ಜಡ ಮತ್ತು ಚೇತನ ಎರಡೂ ಪ್ರಪಂಚಕ್ಕೆ ಸಾಧಾರಣವಾದ್ದು. ಮನುಷ್ಯನು ಹುಟ್ಟುತ್ತಾನೆ, ವಸ್ತುಗಳು ಹುಡುತಾವೆ, ಮನುಷ್ಯನೂ ಇರ್ತಾನೆ, ವಸ್ತುಗಳು ಇರ್ತವೆ. ಮನುಷ್ಯನು ಯಾರದೋ ನಿಯಂತ್ರಣಕ್ಕೊಳಪಟ್ಟಿದ್ದಾನೆ, ವಸ್ತುಗಳು ಇನ್ಯಾವುದೋ ಒಂದು ನಿಯಂತ್ರಣ ವ್ಯಕ್ತಿಯ ನಿಯಂತ್ರಣಕ್ಕೊಳಪಟ್ಟಿದ್ದಾವೆ. ವಸ್ತುಗಳು ಒಂದು ದಿವಸ ಸಾಯ್ತವೆ, ಮನುಷ್ಯನು ಒಂದು ದಿವಸ ಸಾಯ್ತಾನೆ. ಈ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಎಂಬ ನಾಲ್ಕು, ಅದು ಜಡ ಮತ್ತು ಚೇತನಾತ್ಮಕವಾದ ಉಭಯ ಪ್ರಪಂಚಕ್ಕೆ ಸಾಧಾರಣವಾದ್ದಾದ್ರೆ ಬರೀ ಚೇತನಿಗೆ ಭಗವಂತ ಕೊಟ್ಟ ಕೊಡುಗೆ ಯಾವುದು? ಚೇತನದ ಸೃಷ್ಟಿಯೇ ಅದ್ಭುತ, ಮನುಷ್ಯನ ಸೃಷ್ಟಿಯೇ ಅದ್ಭುತ. ಅಂತ ಒಂದು ಉತ್ಕೃಷ್ಟವಾದ ಸೃಷ್ಟಿಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನಲ್ಲ, ನಮಗೋಸ್ಕರ ಸ್ಪೆಷಲ್ ಆಗಿ ವಿಶಿಷ್ಟವಾದ ಕೊಡುಗೆಯನ್ನು ಕೊಟ್ಟಿದ್ದಾನೆ ನಮ್ಮ ಭಗವಂತ ಅಂದ್ರೆ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಂಬುದು ಭಗವಂತ ಮನುಷ್ಯನಿಗೆ ಮಾತ್ರ, ಚೇತನಕ್ಕೆ ಮಾತ್ರ ಕೊಟ್ಟ ಕೊಡುಗೆ. ಇದು ಜಡಗಳಿಗೆ ಇಲ್ಲ, ಜಡಗಳಿಗೆ ಜ್ಞಾನ ಇಲ್ಲ. ಕಲ್ಲಿಗೆ ಜ್ಞಾನ ಇದೆ, ಬಹಳ ಮಹಾಜ್ಞಾನಿಗಳು ಬಂದರು ಅಂತ ಯಾರಾದ್ರೂ ಹೇಳ್ತಾರೆ ಕಂಬವನ್ನು ನೋಡಿ? ಇಲ್ಲ, ಯಾಕಂದ್ರೆ ಜ್ಞಾನ ಇಲ್ಲ ಕಲ್ಲಿಗೆ ಅಥವಾ ಕಂಬಕ್ಕೆ. ಆದರೆ ನಮಗೆ ನಿಮಗೆ ಎಲ್ಲ ಜ್ಞಾನ ಇದೆ, ಅರಿವು ಇದೆ. ಅರಿವು ವಿಶಾಲವಾಗಿರ್ಬೋದು ಅಥವಾ ವಿಶಾಲವಾಗದೇ ಇರ್ಬೋದು, ಅದು ಬೇರೆ ವಿಷಯ. ಅಂತ ನಮಗಂತೂ ಖಂಡಿತ ನಮಗೆ ಒಂದಷ್ಟು ಅರಿವು ಇದೆ. ಹಾಗಾಗಿ ಈ ಪ್ರಪಂಚದ ಆಗುಹೋಗುಗಳನ್ನು, ವ್ಯವಹಾರಗಳನ್ನು ತಿಳ್ಕೊಳ್ಳುವ ಸಾಮರ್ಥ್ಯ ನಮಗೆ ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ಈ ಅರಿವನ್ನು ಕೊಟ್ಟವನು ಯಾರು ಅಂದ್ರೆ ಅದು ನಮಗಿಂತ ಮೀರಿದ ಒಂದು ಶಕ್ತಿ ಹೊರತು ನಾವಲ್ಲ. ನಾವೇ ನಮ್ಮ ಅರಿವಿಗೆ ಹೊಣೆಗಾರರು, ನಮ್ಮ ಜ್ಞಾನವನ್ನು ನಾವೇ ಪಡ್ಕೊಂಡವರು ಅಂತ ಆದ್ರೆ ಈ ಪ್ರಪಂಚದಲ್ಲಿ ಎಲ್ಲವನ್ನೂ ತಿಳ್ಕೊಳ್ಬೇಕಾಗಿತ್ತಲ್ಲ. ನಾವು ನಮ್ಗೆ ಎಷ್ಟೊಂದು ಜ್ಞಾನ ಬರಬೇಕು ಅಂತ ಆಸೆ ಇದೆ, ಆದ್ರೆ ನಮ್ಗೆ ಆ ಜ್ಞಾನ ಎಲ್ಲ ಬಂದಿದೆಯೋ? ಇಲ್ಲ. ಹಾಗಾಗಿ ಯಾವುದೋ ಒಂದು ಜ್ಞಾನದ ನಾವು ಪಡೆದಿರುವಂತಹ ಜ್ಞಾನವನ್ನು ಕೂಡ ನಾವೇ ನಾವು ಸಂಪಾದಿಸಿದ್ದು ಅಲ್ಲ, ಅದರ ಹಿಂದೆ ಜ್ಞಾನಪ್ರದವಾದ ಒಂದು ದೇವತೆ ಇದೆ, ಶಕ್ತಿ ಇದೆ. ಮತ್ತೆ ಒಂದು ವೇಳೆ ಜ್ಞಾನ ನಮಗೆ ಬರಬೇಕು ಅಂತ ಆಸೆ ಪಟ್ಟು ನಾವೇ ಪಡೆಯುವಂತಹದ್ದಿದ್ರೆ ನಾವು ಯಾವುದೋ ಒಂದು ಒಳ್ಳೊಳ್ಳೆಯ ಜ್ಞಾನಗಳನ್ನು ಮಾತ್ರ ಪಡೆಯಬೇಕಾಗಿತ್ತು. ಎಷ್ಟೋ ಸಲ ಅಮಂಗಲವಾದ ಅನಿಷ್ಟವಾದ ವಸ್ತುಗಳ ಬಗ್ಗೆಯೂ ನಾವು ಅರಿವನ್ನು ಪಡೆಯುತ್ತೇವೆ. ನಮ್ಗೆ ಗೊತ್ತಿಲ್ಲದೆ ನಮ್ಮ ಕಣ್ಣ ಮುಂದೆ ಯಾವುದೋ ಒಂದು ಘಟನೆ ನಡೆದು ಹೋಗುತ್ತೆ, ನಮಗೆ ನೋಡ್ಲಿಕ್ಕೆ ಇಷ್ಟದಿರುವಂತಹ ಘಟನೆಯನ್ನು ನಾವು ಕಣ್ಣಲ್ಲಿ ಕಾಣುತ್ತೇವೆ. ಹಾಗಾದ್ರೆ ಈ ಪ್ರಪಂಚದಲ್ಲಿ ಬರುವಂತಹ ಅರಿವು ಏನಿದೆಯೋ, ಈ ಅರಿವು ಅದು ನಮ್ಮ ಕೈಯಲ್ಲಿ ಇದ್ದಿದ್ರೆ ನಾವು ಎಷ್ಟು ವಿಶಾಲವಾದ ಅರಿವನ್ನು ಪಡೆಯಬಹುದಿತ್ತು. ಯಾವುದನ್ನು ಒಳ್ಳೆಯದನ್ನು ಅದನ್ನು ಮಾತ್ರ ಪಡೆಯಬಹುದಿತ್ತು. ನಮಗೆ ಇಷ್ಟವಲ್ಲದ ಜ್ಞಾನವನ್ನು ನಾವು ಪಡೆಯಬೇಕಾಗಿದೆ. ಅತ್ಯಂತ ಸೀಮಿತವಾದ ಜ್ಞಾನದೊಂದಿಗೆ ಈ ಜಗತ್ತಿನಲ್ಲಿ ಬದುಕುತ್ತಾ ಇದ್ದೇವೆ ಅಂದಮೇಲೆ ಈ ಜ್ಞಾನವು ನಮ್ಮ ಅಧೀನವಾಗಿದ್ದಿದ್ರೆ ನಮಗೆ ಬೇಕಾದ ಹಾಗೆ ನಾವು ಬದುಕಲಿಕ್ಕೆ ಬೇಕಾದ ಜ್ಞಾನವನ್ನು ಪಡೆಯಬಹುದಿತ್ತು. ಅದಿಲ್ಲ ಅಂದಮೇಲೆ ಜ್ಞಾನವು ನಮ್ಮ ಅಧೀನವಾಗಿಲ್ಲ, ನಮಗೆ ಜ್ಞಾನ ಕೊಡುವಂತಹದ್ದು ಒಂದು ಬೇರೆ ಶಕ್ತಿ ಇದೆ. ಆಮೇಲೆ ಅಜ್ಞಾನ ಇದು ಜೀವನಿಗೆ ಇರುವಂತಹದ್ದು, ಜಡಕ್ಕೆ ಅಜ್ಞಾನ ಇಲ್ಲ. ಯಾಕೆಂದ್ರೆ ಎಲ್ಲಿ ಜ್ಞಾನ ಇರಲಿಕ್ಕೆ ಸಾಧ್ಯ ಉಂಟು ಅಲ್ಲಿ ಆ ಜ್ಞಾನ ಇಲ್ಲದಿದ್ರೆ ಅದನ್ನು ಅಜ್ಞಾನಿ ಅಂತ ಕರೆಯುವುದು ಹೊರತು ಕಲ್ಲನ್ನು ಯಾರು ನೋಡು ನೋಡು ಜ್ಞಾನವೇ ಇಲ್ಲದಿಗೆ ಇದು ಅಜ್ಞಾನಿ ಅಂತ ಕಲ್ಲನ್ನು ಕಂಬವನ್ನು ಯಾರು ಕರೆಯುವುದಿಲ್ಲ, ಕರೆಯುವುದು ನಮ್ಮನ್ನು ಮಾತ್ರ. ಆದ್ರಿಂದ ಜ್ಞಾನ ಯಾರಿಗೆ ಇದೆ? ನಮ್ಮಂತ ಜೀವಗಳಿಗಿದೆ. ಆದ್ಮೇಲೆ ಅಜ್ಞಾನ ನಮಗೆ ಇರುವುದು. ಹಾಗಾಗಿ ನಾವು ಪಡೆಯಬಹುದಾದ ಜ್ಞಾನವನ್ನು ಪಡೆಯೇ ಇದ್ದಾಗ ನಾವು ಕೆಲವು ವಿಷಯದಲ್ಲಿ ಅಜ್ಞಾನಿಗಳು, ಕೆಲವೊಂದು ವಿಷಯದಲ್ಲಿ ಜ್ಞಾನ ಪಡೆದ್ರಿಂದ ಆ ವಿಷಯದಲ್ಲಿ ನಾವು ಜ್ಞಾನಿಗಳು. ಹಾಗಾಗಿ ಜ್ಞಾನ ಮತ್ತು ಅಜ್ಞಾನ ಇದು ಕೂಡ ಜೀವನಿಗೆ ಸಂಬಂಧಪಟ್ಟದ್ದು. ಜ್ಞಾನದಿಂದಾಗಿ ಒಬ್ಬ ಮನುಷ್ಯನಿಗೆ ಮೋಕ್ಷ ಸಿಗುತ್ತೆ, ಅಜ್ಞಾನದಿಂದ ಬಂಧ ಸಿಗುತ್ತೆ. ಈ ಪ್ರಪಂಚದಲ್ಲಿ ನಾವು ಅನೇಕ ವಿಧವಾದ ದುಃಖಗಳಿಗೆ ಒಳಗಾಗಿದ್ದೇವೆ. ಈ ದುಃಖಗಳಿಗೆ ಏನು ಕಾರಣ ಅಂತ ಕೇಳಿದ್ರೆ ಶಾಸ್ತ್ರ ಪ್ರಪಂಚ ಹೇಳುತ್ತೆ ಅಜ್ಞಾನ ಕಾರಣ ಅಂತ. ಎಷ್ಟೋ ಸಲ ಈ ದೇಹಕ್ಕಾಗುವಂತದ್ದನ್ನು ಜೀವಕ್ಕಾಯಿತು ಅಂತ ನಾವು ತಿಳ್ಕೊಳ್ತೇವೆ, ಜೀವಕ್ಕಾದದ್ದನ್ನು ದೇಹಕ್ಕಾಯಿತು ಅಂತ ನಾವು ತಿಳ್ಕೊಳ್ತೇವೆ. ದೇಹದ ಧರ್ಮವನ್ನು ಜೀವದಲ್ಲಿ, ಜೀವದ ಧರ್ಮವನ್ನು ದೇಹದಲ್ಲಿ ನಾವು ತಿಳ್ಕೊಳ್ತೇವೆ. ಕೃಷವಾಗಿರುವಂತಹದ್ದು ಅಯ್ಯೋ ನಾನು ತುಂಬಾ ತೆಳ್ಳಗಾಗಿ ಬಿಟ್ಟೆ ಅಂತ, ತೆಳ್ಳಗಾದದ್ದು ನಾನಲ್ಲ, ನಾನು ಅಂದ್ರೆ ಜೀವಾತ್ಮ ಅದಲ್ಲ, ಮತ್ತೇನು ದೇಹ. ಹಾಗಾಗಿ ದೇಹದ ಗುಣಧರ್ಮವನ್ನು ಜೀವದಲ್ಲಿ ನಾವು ತಿಳ್ಕೊಳ್ತೇವೆ. ಜೀವದ ಗುಣಧರ್ಮವನ್ನು ಸಂತೋಷ ಆಯ್ತು ಅಂತ ಹೇಳಿದ್ರೆ ಜೀವಕ್ಕೆ ಅಂತ ನಾವು ದೇಹಕ್ಕೆ ಅಂತ ಅಂದ್ಕೊಳ್ತೇವೆ. ದೇಹದಿಂದ ಸಂತೋಷ ಆದ್ರೂ ಕೂಡ ದೇಹಕ್ಕಾದ ಸಂತೋಷ ಅದು ಜೀವನಿಗಾದ ಸಂತೋಷ. ಹೀಗೆ ಜ್ಞಾನ ಮತ್ತು ಅಜ್ಞಾನ ಇದೆರಡೂ ಕೂಡ ಜೀವನಿಗೆ ಭಗವಂತ ಕೊಟ್ಟ ಕೊಡುಗೆ. ಎಷ್ಟೋ ವಿಷಯದಲ್ಲಿ ನಮ್ಗೆ ಕೊಟ್ಟ ಅಜ್ಞಾನವೂ ನಮಗೆ ಕೊಡುಗೆನೆ, ಮರೆಯು ಕೂಡ ನಮಗೆ ಕೊಡುಗೆನೆ. ಎಷ್ಟೋ ವಿಷಯಗಳು ಯಾವತ್ತೂ ಕೂಡ ಮರೆಯದಿರುವಂತಹ ಪರಿಸ್ಥಿತಿ ಬಂದ್ರೆ ದುಃಖಕರವಾದ ಅನಿಷ್ಟಕರವಾದ ಜ್ಞಾನಗಳು ಯಾವತ್ತೂ ನಮಗೆ ದುಃಖವನ್ನೇ ಕೊಡ್ತಾ ಇದ್ದವು. ಭಗವಂತ ಮತ್ತ ಸ್ಮೃತಿ ಜ್ಞಾನ ಅಪೋಹನಂಚ, ನನ್ನಿಂದಲೇ ಸ್ಮೃತಿ ಈ ಜ್ಞಾನ, ನನ್ನಿಂದಲೇ ಈ ಜ್ಞಾನದ ನಿವಾರಣೆ, ಇದು ಭಗವಂತ ಕೊಟ್ಟ ಕೊಡುಗೆ. ಆದ್ರಿಂದ ಜ್ಞಾನ ಮತ್ತು ಅಜ್ಞಾನವು ಕೂಡ ಭಗವಂತನ ಕೊಡುಗೆ. ಮತ್ತೆ ಜ್ಞಾನದಿಂದ ಮೋಕ್ಷ, ಅಜ್ಞಾನದಿಂದ ಬಂಧ. ಜ್ಞಾನದಿಂದ ಮೋಕ್ಷ ಅಂತ ಹೇಳಿದ್ರೆ ಹೇಗೆ? ಈ ಪ್ರಪಂಚದಿಂದ ಬಿಡುಗಡೆಯನ್ನು ನಾವು ಬಯಸ್ತೇವೆ. ಯಾಕೆ ಬಯಸ್ತೇವೆ ಅಂತ ಹೇಳಿದ್ರೆ ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿ ಅಂತ ಒಂದು ಮಾತು ಇದೆ. ಈ ಪ್ರಪಂಚದಲ್ಲಿ ನಾವು ಜೀವನಾಗಿ ಹುಟ್ಟಿದ ಮೇಲೆ ಯಾವತ್ತಾದರೂ ನಾವು ನಿರಂತರ ಸುಖವಾಗಿದೆ ಅಂತ ನಾವು ಅಂದುಕೊಂಡಿದ್ದೇವಾ? ಇಲ್ವೇ ಇಲ್ಲ. ಸಂಸಾರವನ್ನು ಜ್ಞಾನಿಗಳು ಹೇಳ್ತಾರೆ, ಭವಿಷ್ಯದ ಸುಖಕ್ಕೋಸ್ಕರ ವರ್ತಮಾನದ ಒದ್ದಾಟ ಇಸಿಕೊಳ್ತು ಸಂಸಾರ ಅಂತ. ಸಂಸಾರ ಅಂದ್ರೆ ಏನು ಅಂದ್ರೆ ಇವತ್ತಂತೂ ನನಗೆ ಸುಖ ಸಿಗಲಿಲ್ಲ, ಅದೇ ನಾವೆಲ್ಲ ಆಸೆ ಪಡೋದು ನಾಳೆ ಸುಖ ಸಿಗುತ್ತೆ ನಮಗೆ ಅಂತ. ಅದಕ್ಕೋಸ್ಕರ ಎಷ್ಟು ಒದ್ದಾಡ್ತೇವೆ ನಾವು ಇವತ್ತಿನ ದಿನಗಳನ್ನು, ಆದರೆ ಪ್ರತಿದಿನವೂ ಕೂಡ ಮತ್ತೆ ನಾಳೆ ಆಗ್ಲಿಕ್ಕಿರುವಂತಹ ದಿನಗಳೇ. ಆದ್ರಿಂದ ಯಾವತ್ತಾದ್ರೂ ಒಬ್ಬ ಜೀವನದಲ್ಲಿ ಯಾವತ್ತೂ ಸುಖವಾಗಿದ್ದೇನೆ ಅಂತ ಅಂದುಕೊಂಡಿದ್ದಾನ? ಇಲ್ವೇ ಇಲ್ಲ. ಒಬ್ಬ ಮನುಷ್ಯನನ್ನು ಒಂದು ಹುಲಿ, ಭೀಕರವಾದ ಹುಲಿ ಓಡಿಸಿಕೊಂಡು ಬಂತಂತೆ. ಓಡಿಸಿಕೊಂಡು ಬಂದಾಗ ಓಡುವ ಭರದಲ್ಲಿ ಅವನು ಯಾವುದೋ ಒಂದು ಬಾವಿಗೆ ಬಿದ್ದ. ಬಿದ್ದಾಗ ಬಾವಿಯಲ್ಲಿ ಬೆಳೆದ ಅನೇಕ ಗಿಡಗಂಟಿಗಳ ಮಧ್ಯದಲ್ಲಿ ಅವನು ಸಿಲುಕಿಕೊಂಡ. ಮಧ್ಯದಲ್ಲಿ ಕೆಳಗಡೆ ಒಂದು ಅತಿ ದೊಡ್ಡದಾದ ಹೆಬ್ಬಾವು ಕಾಯ್ತಾ ಇತ್ತಂತೆ, ಯಾರಾದರೂ ನನಗೆ ಆಹಾರವಾಗಿ ಸಿಗ್ತಾರೋ ಅಂತ. ಬೀಳುವ ರಭಸದಲ್ಲಿ ಜೇನು ಪೆಟ್ಟಿಗೆ, ಜೇನು ನೊಣದ ಗೂಡಿಗೆ ಇವನು ತಗಲುಕೊಂಡ. ಇವನ ದೇಹಕ್ಕೆ ತಗಲಿದ ಯಾವುದೋ ಒಂದು ದೊಡ್ಡ ಮರದ ತುಂಡು ಜೇನು ಗೂಡನ್ನು ಹರಿದು ಹಾಕಿತು. ಆ ಸಿಟ್ಟಿನಲ್ಲಿ ಜೇನು ನೊಣಗಳು ಹೊಡಿತಾ ಇದ್ದಾವೆ ಅವನಿಗೆ. ಕೆಳಗಡೆ ಹೆಬ್ಬಾವು ತಿನ್ಲಿಕ್ಕೆ ಕಾಯ್ತಾ ಇದೆ. ಮಧ್ಯದಲ್ಲಿ ಜೇನು ಗೂಡಿನಿಂದ ಜೇನು ಸುರಿತಾ ಇತ್ತಂತೆ, ಅವನ ನಾಲಿಗೆಗೆ ಬೀಳ್ತಾ ಇತ್ತಂತೆ. ಅವನು ಇದನ್ನೆಲ್ಲ ಮರೆತು ಈ ಹೆಬ್ಬಾವಿನ ಭಯ, ಮಧ್ಯದಲ್ಲಿ ಜೇನು ಹುಳದ ಏಟು ಎಲ್ಲ ಮರೆತು ಒಂದಷ್ಟು ಸ್ವಲ್ಪ ಸ್ವಲ್ಪ ಜೇನನ್ನು ನಾಲಿಗೆಗೆ ಬಿದ್ದ ಜೇನನ್ನು ಅನುಭವಿಸ್ತಾ ಇದ್ದಾನಂತೆ, ಸಂತೋಷ ಪಡ್ತಾ ಇದ್ದಾನಂತೆ. ಸಂಸಾರ ಅಂದ್ರೆ ಅದೇ. ಯಾವ ಮನುಷ್ಯ ಜೀವನದಲ್ಲಿ ಅನೇಕ ವಿಧವಾಗಿರತಕ್ಕಂಥ ಕಷ್ಟ ಕಾರ್ಪಣ್ಯಗಳ ಹಿನ್ನೆಲೆ ಇದ್ದಾಗ್ಯೂ ಯಾವುದೋ ಒಂದು ಅಲ್ಪವಾದ ಸುಖದ ಮಧ್ಯದಲ್ಲಿ ಬದುಕಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ? ಹಾಗೆಂತ ಯಾವತ್ತೂ ಅವನಿಗೆ ಜೀವನದಲ್ಲಿ ಸಂತೋಷವಿದೆ ಅಂತ ಹೇಳುವಂತಹದ್ದು ಸಾಧ್ಯವಿಲ್ಲದಿರುವ ಸಂಗತಿ. ಆದ್ರಿಂದ ಈ ಜೀವನದಲ್ಲಿ ಒಬ್ಬ ಮನುಷ್ಯ ಯಾವತ್ತಾದರೂ ದುಃಖ ಪಡಲೇಬೇಕು ಎಂಬ ಕಾರಣಕ್ಕೋಸ್ಕರ ಒಬ್ಬ ಮನುಷ್ಯ ತಾನು ಉತ್ಕೃಷ್ಟವಾದ, ಯಾವತ್ತೂ ದುಃಖದ ಲೇಷ ಇಲ್ಲದಿರತಕ್ಕಂಥ ಒಂದು ಸುಂದರವಾದ ಬಂಧನ ರಹಿತವಾಗಿರತಕ್ಕಂಥ ಒಂದು ಸ್ಥಳಕ್ಕೆ ಹೋಗಬೇಕು ಅಂತ ಬಯಸುವುದಿದ್ದರೆ ಅಂಥ ಒಂದು ಜಾಗ ಅವನಿಗಿದೆ, ಅದು ಮೋಕ್ಷ. ಯಾವತ್ತೂ ಕೂಡ ಮೋಕ್ಷದಲ್ಲಿ ದುಃಖದ ಲವಲೇಶವೂ ಇಲ್ಲ, ಈ ಅಜ್ಞಾನವೂ ಇಲ್ಲ, ಈ ಭಯನೂ ಇಲ್ಲ. ಅಂತಹ ಸ್ಥಳ ಇದ್ರೆ ಅದು ಮೋಕ್ಷ ಅಂತ ಕರೀತಾರೆ. ಬಂಧನದಿಂದ ಬಿಡುಗಡೆ ಅಂತ. ಬಂಧನ ಎಂಬುದು ಒಬ್ಬ ಮನುಷ್ಯನಿಗೆ ಇಷ್ಟವಾಗಿಯೋ ಇಷ್ಟವಾಗಿಯೋ ವಾಗದೇನೋ ಪ್ರಪಂಚದಲ್ಲಿ ಅನಿವಾರ್ಯ. ಎಷ್ಟೋ ಸಲ ಬಂಧನವೂ ಕೂಡ ಅಭ್ಯಾಸ ಆದಾಗ ಇಷ್ಟ ಆಗಬಹುದು. ಅನೇಕ ಬಂಧನಗಳು, ಬಾಹುಬಂಧನಗಳು, ಇನ್ನು ಹಸುಗಳಿಗೆ ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕಿ ಅಭ್ಯಾಸ ಆದ್ಮೇಲೆ ಹೊರಗಡೆ ಬಿಟ್ಟರು ಕೂಡ ಓಡಿ ಬಂದು ಅಲ್ಲೇ ನಿಂತ್ಕೊಳ್ತೇವೆ, ಕಟ್ಟಿಬಿಡಿ ನಾನು ಅಂತ. ಅದು ಒಂದು ಖುಷಿಯೇ. ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಬಂಧನವೂ ಕೂಡ ಅಭ್ಯಾಸ ಆಗಿಬಿಟ್ರೆ ಖುಷಿ ಆಗ್ಬೋದು. ಆದರೆ ಬಿಡುಗಡೆಯ ಮೋಕ್ಷದ ಹಿಂದೆ ಬಂಧನದ ದುಃಖ ಅಪಾರವಾದ ದುಃಖ. ಹಾಗಾಗಿ ಒಬ್ಬ ಮನುಷ್ಯ ಜೀವನದಲ್ಲಿ ಬಂಧನದಿಂದ ಬಿಡುಗಡೆ ಆಗಬೇಕು ಅಂತ ಬಯಸ್ತಾನೆ. ಬಿಡುಗಡೆಗೆ ಬೇಕಾಗಿರುವಂತಹದ್ದು ಯಾವುದು? ಜ್ಞಾನ. ಅಜ್ಞಾನದಿಂದ ಈ ಪ್ರಪಂಚದಲ್ಲಿ ಬಂಧನ ನಮಗೆ ಆಗಿದೆ. ಆದ್ರಿಂದ ಬಿಡುಗಡೆಗೆ ಬೇಕಾಗಿರುವಂತಹದ್ದು ಜ್ಞಾನ. ಆದರೆ ಜ್ಞಾನ ಎಂಬುದು ಭಗವಂತನ ಅಧೀನವಾಗಿರುವುದರಿಂದ ಭಗವಂತನ ಅನುಗ್ರಹವಿಲ್ಲದೇ ಇರತಕ್ಕಂತಹ ಜ್ಞಾನ ಮೋಕ್ಷಕ್ಕೆ ಕೊಡ್ಲಿಕ್ಕಾಗುವುದಿಲ್ಲ, ಮೋಕ್ಷ ಕೊಡ್ಲಿಕ್ಕಾಗುವುದಿಲ್ಲ. ಕೆಲವು ಸಿದ್ಧಾಂತಗಳು ಹೇಳ್ತವೆ ಜ್ಞಾನ ಬಂದರೆ ಮೋಕ್ಷ ಆಗತ್ತೆ ಅಂತ, ಭಗವಂತ ಬೇಕಾಗಿಲ್ಲ ಮಧ್ಯವರ್ತಿಯಾಗಿ ಅಂತ. ಅದು ಆಗೋದಿಲ್ಲ. ಒಂದು ರಂಗಸ್ಥಳದ ಹಿಂದೆ ಒಂದು ದೃಶ್ಯಗಳು ಇದ್ದಾವೆ, ವ್ಯಕ್ತಿಗಳಿದ್ದಾರೆ. ಪರದೆಯನ್ನು ಅಪಸರಣ ಮಾಡಿದಾಗ ತಾನೇ ತಾನಾಗಿ ಒಂದು ದೃಶ್ಯಗಳು ಜ್ಞಾನ ಬರುವ ಹಾಗೆ, ವ್ಯಕ್ತಿಯ ಜ್ಞಾನ ಬರುವ ಹಾಗೆ ಈ ಪ್ರಪಂಚದಲ್ಲಿ ನಮಗೆ ಜ್ಞಾನ ಬಂದರೆ ಆಯ್ತು, ಮುಗಿಯಿತು. ಅದಕ್ಕೆ ಒಂದು ಭಗವಂತನ ಒಂದು ಮಧ್ಯವರ್ತಿಯ ಅಪೇಕ್ಷೆ ಇಲ್ಲ. ಪರದೆ ಸರಿದಾಗ ಹೇಗೆ ದೃಶ್ಯಗಳು ತನ್ನಿಂದ ತಾನೇ ಕಾಣಿಸ್ತಾವೋ, ಆ ದೃಶ್ಯಗಳನ್ನು ಕಾಣಿಸ್ಲಿಕ್ಕೆ ಒಬ್ಬ ವ್ಯಕ್ತಿಯ ಅನಿವಾರ್ಯತೆ ಹೇಗೆ ಇಲ್ವೋ, ಮೋಕ್ಷ ಅಂದ್ರೂ ಅಷ್ಟೇ, ಬಂಧನದಿಂದ ಬಿಡುಗಡೆ. ಆ ಬಿಡುಗಡೆಗೆ ಜ್ಞಾನ ಬಂದರೆ ಸಾಕಾದ್ರಿಂದ ಭಗವಂತನ ಅವಶ್ಯಕತೆ ಯಾಕೆ ಇದೆ ಅಂತ ಕೆಲವೊಂದು ಪ್ರಶ್ನೆ ಮಾಡುವಂತದ್ದಿದೆ. ಹಾಗಾಗಿ ಭಗವಂತ ಬೇಕಾಗಿಲ್ಲ ಅಂತ ಹೇಳುವವರಿಗೆ ಉತ್ತರ ಕೊಡ್ತಾರೆ. ಒಬ್ಬ ಕಾರಾಗೃಹದಲ್ಲಿ ಒಬ್ಬ ಕೈದಿ ಇದ್ದಾನೆ, ಬಂಧನದಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ. ಅವನಿಗೆ ತಾನು ಬಂಧನದಲ್ಲಿದ್ದೆ ಅಂತ ಹೇಳಿ ಜ್ಞಾನ ಬಂದು ಕೂಡಲೇ ಬಿಡುಗಡೆ ಆಗುವುದಿಲ್ಲ. ಮತ್ತೇನು ಅಂದ್ರೆ ರಾಜನಿಗೂ ಅಷ್ಟೇ, ಒಬ್ಬ ಕೈದಿ ಬಂಧನದಲ್ಲಿದ್ದಾನೆ ಅಂತ ರಾಜನಿಗೆ ಜ್ಞಾನ ಬಂದು ಕೂಡಲೇ ಬಿಡುಗಡೆ ಆಗುವುದಿಲ್ಲ. ಮತ್ತೆ ರಾಜ ಪ್ರಸನ್ನನಾದಾಗ ಮಾತ್ರ ಬಿಡುಗಡೆ ಆಗುತ್ತೆ. ಆದ್ರಿಂದ ರಾಜನ ಅನುಗ್ರಹ, ರಾಜನ ಪ್ರಸನ್ನತೆ ಎಂಬುದು ಒಂದು ಬಂಧನದಲ್ಲಿರುವ ವ್ಯಕ್ತಿಯ ಬಿಡುಗಡೆಗೆ ಹೇಗೆ ಅನಿವಾರ್ಯವೋ, ಹಾಗೆ ನಾವೆಲ್ಲ ಈ ಭವಬಂಧನದಲ್ಲಿ ಸಿಲುಕಿದ ಮಂದಿಗೆ ಬಿಡುಗಡೆಗೆ ಬೇಕಾಗಿರುವಂತಹದ್ದು ಯಾವುದು ಅಂದ್ರೆ ಭಗವಂತ ಪರವಾದ ಜ್ಞಾನ ಮತ್ತು ಭಗವಂತನ ಅಪಾರವಾದ ಅನುಗ್ರಹ. ಪ್ರಸನ್ನನಾದ ಭಗವಂತ ನಮ್ಮನ್ನು ಜೀವನದ ಬಿಡುಗಡೆಗೊಳಿಸ್ತಾನೆ ಅಂತ ಹೇಳುವಂತಹದ್ದು ಶಾಸ್ತ್ರ ಹೇಳತಕ್ಕಂಥ ಸಂಗತಿಯಾದ್ರಿಂದ ಈ ಪ್ರಪಂಚದಲ್ಲಿ ಒಂದು ವಸ್ತುವಿನ ಹುಟ್ಟು, ವಸ್ತುವಿನ ಇರವು, ವಸ್ತುವಿನ ನಿಯಮನ, ವಸ್ತುವಿನ ನಾಶ, ಜ್ಞಾನ ಅಜ್ಞಾನ, ಬಂಧ ಮೋಕ್ಷ, ಇವಿಷ್ಟನ್ನು ಕೂಡ ನಾವಾಗಿ ಸಂಪಾದನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಮ್ಮ ಅಧೀನಕ್ಕೆ ಒಳಪಡದೇ ಇರತಕ್ಕಂಥ ಇವಿಷ್ಟನ್ನು ಮಾಡುವಂತಹ ವ್ಯಕ್ತಿ ಯಾರು ಅಂತ ಹೇಳುವಂತಹ ದೊಡ್ಡ ಪ್ರಶ್ನೆಗೆ ಉತ್ತರ ಭಗವಂತ ಅಂತ. ಜನ್ಮಾದ್ಯಸ್ಯತಃ, ಜನ್ಮ ಅಂತ ಹೇಳಿದ್ರೆ ಹುಟ್ಟು, ಆದಿ ಅಂತ ಹೇಳಿದ್ರೆ ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ ಮೋಕ್ಷಗಳು, ಇವುಗಳು ಯಾರಿಂದ ಆಯ್ತೋ ಅವನೇ ಭಗವಂತ. ಇವಿಷ್ಟು ನಮ್ಮಿಂದ ಆದದ್ದಲ್ಲ. ಆದ್ರಿಂದ ನೀವು ಯಾರೂ ಭಗವಂತ ಅಲ್ಲದಿರುವುದರಿಂದ ನಮ್ಮನ್ನು ಮೀರಿರತಕ್ಕಂಥ ಒಂದು ಸರ್ವೋತ್ಕೃಷ್ಟವಾದ ಶಕ್ತಿ ಯಾವುದಿದೆಯೋ ಅವನೇ ಭಗವಂತ. ಆದ್ರಿಂದ ಯತಃ ಅಸ್ಯ ಜಗತಃ ಜನ್ಮಾದಿ, ಯಾರಿಂದ ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷಗಳು ಉಂಟಾಯಿತೋ ಪ್ರಪಂಚಕ್ಕೆ, ಆ ವ್ಯಕ್ತಿ ಯಾರೋ ಅವನೇ ಭಗವಂತ ಎಂಬ ಒಂದು ಸಾಮ ಸರ್ವಸಾಧಾರಣವಾಗಿರತಕ್ಕಂಥ ಒಂದು ಪ್ರಪಂಚದ ನಿಯಮ. ಕಾರ್ಯದ ಹಿಂದೆ ಒಂದು ಕಾರಣ ಇದೆ, ಆ ಕಾರಣ ಅವನು ಯಾರೂ ಅಲ್ಲದೆ ಇರುವುದರಿಂದ ಉತ್ಕೃಷ್ಟವಾದ ಕಾರಣವಾದ್ದು ಅದು ಭಗವಂತ, ಅವನು ಪರಮೋತ್ಕೃಷ್ಟ ಎಂಬ ಒಂದು ಕಾರ್ಯಕಾರಣಾತ್ಮಕವಾದ ಪ್ರಪಂಚದ ನಿಯಮದ ಹಿನ್ನೆಲೆಯಲ್ಲಿ ನಮಗೆ ಸಿಗುವಂತಹ ವ್ಯಕ್ತಿಯೇ ಭಗವಂತ. ಆದ್ರಿಂದ ಭಗವಂತ ಇದ್ದಾನೆ, ಆದ್ರಿಂದ ಭಗವಂತನ ಪರವಾಗಿ ಜಿಜ್ಞಾಸೆ ಮಾಡಬೇಕು ಅಂತ ಹೇಳುವಂತ ಪ್ರಶ್ನೆಗೆ ಉತ್ತರ ನಮ್ದು. ಹಾಗಾಗಿ ಜನ್ಮಾದ್ಯಶಯತಃ ಅಂತ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಏನಿದೆ ಅಂದ್ರೆ, ಈ ಪ್ರಪಂಚದಲ್ಲಿ ಭಗವಂತ ಇದ್ದಾನೆ ಅಂತ ನಾವು ಒಪ್ಕೊಳ್ಬೇಕು. ನೀವು ಹೇಳಿದಿರಿ ಇಷ್ಟು ದೊಡ್ಡ ಒಂದು ಚರ್ಚೆಯನ್ನು ಮಾಡಿ ಸಮರ್ಥನೆ ಮಾಡ್ತಾ ಇದ್ದೀರಿ, ಆದ್ರೆ ಭಗವಂತನ ಹೆಸರೇನು? ಇದು ನಮ್ಮ ಮುಂದಿರುವಂತಹ ಪ್ರಶ್ನೆ. ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಹೆಸರಿನಿಂದ ಕರೀತಾರೆ. ಯಾರನ್ನು ನಾವು ಉಪಾಸನೆ ಮಾಡೋಣ? ನಮ್ಮ ಧರ್ಮದ ಮೇಲೂ ಕೂಡ ಒಂದು ಅಪವಾದ ಇದೆ. ಒಂದು ಸಮುದ್ರದಲ್ಲಿ ಮೂರು ಮಂದಿ ಪ್ರಯಾಣ ಮಾಡ್ತಾ ಇದ್ರಂತೆ. ಅದರಲ್ಲಿ ಒಬ್ಬ ತುರುಕ, ಒಬ್ಬ ಕ್ರೈಸ್ತ, ಇನ್ನೊಬ್ಬ ಹಿಂದೂ. ಹಡಗು ಮುಳುಗಬೇಕಾದ ಪ್ರಸಂಗ ಬಂದಾಗ ನಾವಿಕ ಹೇಳಿದಂತೆ, ನನ್ನ ಕೈಯಲ್ಲಿ ಇನ್ನೇನೂ ಇಲ್ಲ, ನಿಮ್ಮ ನಿಮ್ಮ ದೇವರನ್ನು ನಮಸ್ಕಾರ ಮಾಡಿ ಅವರು ನಿಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ. ಅದಕ್ಕೆ ತುರುಕರು, ಅವರಿಗೆ ಒಬ್ಬರೇ ಇರುವುದು ದೇವರು, ಕರೆದ್ರಂತೆ, ಬಂದು ಎತ್ಕೊಂಡು ಹೋದಂತೆ, ಪಾರು ಮಾಡಿದ. ಕ್ರೈಸ್ತರು ಬೊಬ್ಬೆ ಹೊಡೆದ್ರಂತೆ, ಕ್ರಿಸ್ತ ಬಂದ ಎತ್ಕೊಂಡು ಹೋದ ದೇವದೂತ. ಹಿಂದೂಗಳಿಗೆ ಭಾರಿ ಭಯ, ಯಾರನ್ನು ಕರೀಬೇಕು? ಗಣಪತಿಯನ್ನು ಕರೆದ್ರೆ ರುದ್ರನಿಗೆ ಸಿಟ್ಟು ಬರುತ್ತೆ, ರುದ್ರನಿಗೆ ವಿಷ್ಣುವಿಗೆ ಸಿಟ್ಟು ಬರುತ್ತೆ. ಯಾರನ್ನು ಕರೆಯುವ ಯೋಚನೆ ಮಾಡಿದ್ರಷ್ಟು ಹುಡುಗಿ ಹಡಗು ಮುಳುಗಿ ಸತ್ತೇ ಹೋದ ಅಂತ. ಇಂಥ ಅಪವಾದಕ್ಕೆ ಅವಕಾಶವಿಲ್ಲದೆ ಇರುವಂತಹ ಸಿದ್ಧಾಂತ ನಮ್ದು. ಯಾಕೆಂದ್ರೆ ನಮ್ಮ ಒಂದು ಮಾತು ಇದೆ, ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಎಲ್ಲ ದೇವತೆಗಳ ಮಧ್ಯದಲ್ಲಿ ಒಂದು ಸರ್ವೋತ್ಕೃಷ್ಟವಾದ ಶಕ್ತಿ ಇದೆ. ನೀವು ಯಾರಿಗೆ ನಮಸ್ಕಾರ ಮಾಡಿದರೂ ಕೂಡ, ಹೇಗೆ ನಾನಾ ನದಿ ತೊರೆಗಳ ಮೂಲಕ ಆಕಾಶದಿಂದ ಬಿದ್ದ ನೀರು ಒಂದೇ ಆದ ಕಡಲನ್ನು ಸಮುದ್ರವನ್ನು ಸೇರುವಂತೆ, ನೀವು ಯಾರಿಗೆ ನಮಸ್ಕಾರ ಮಾಡಿದರೂ ಕೂಡ ಎಲ್ಲ ದೇವತೆಗಳೊಳಗೆ ತುಂಬಿರತಕ್ಕಂಥ ಒಂದು ಸರ್ವೋತ್ಕೃಷ್ಟವಾದ ಶಕ್ತಿಗೆ ಆ ನಮಸ್ಕಾರ ಸೇರುತ್ತ ಹೊರತು ಇನ್ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲ. ಒಂದು ಒಂದೇ ಆದ ವಿದ್ಯುತ್ ಶಕ್ತಿ, ಅದು ಯಾವುದೋ ಒಂದು ಯಂತ್ರಕ್ಕೆ ಪ್ರವಾಹ ಮಾಡಿದಾಗ ಬಟ್ಟೆ ಒಗೆಯುತ್ತೆ, ಇನ್ನೊಂದು ಯಂತ್ರಕ್ಕೆ ಪ್ರವಾಹ ಮಾಡಿದಾಗ ಅದು ರುಬ್ಬುತ್ತೆ, ಇನ್ನೊಂದು ಯಂತ್ರಕ್ಕೆ ಪ್ರವಾಹ ಮಾಡಿದಾಗ ಅದು ಇಸ್ತ್ರಿ ಹಾಕುತ್ತೆ. ಒಂದೇ ಆದ ವಿದ್ಯುತ್ ಪ್ರವಾಹ ಬೇರೆ ಬೇರೆ ಯಂತ್ರಗಳ ಸ್ವಭಾವಕ್ಕನುಗುಣವಾಗಿ ಬೇರೆ ಬೇರೆ ಕೆಲಸ ಮಾಡುವ ಹಾಗೆ ಒಂದೇ ಆದ ಸರ್ವೋತ್ಕೃಷ್ಟವಾದ ಭಗವತ್ ಶಕ್ತಿ ಏನಿದೆಯೋ ಅದು ಬೇರೆ ಬೇರೆ ದೇವತೆಗಳ ಮೂಲಕ ವಿಭಿನ್ನವಾದ ಫಲವನ್ನು ಕೊಡುತ್ತೆ. ಆದ್ರಿಂದ ನೀವು ಯಾವುದೇ ಹೆಸರಿನಿಂದ ಕರೆದರೂ ಕೂಡ ಅದು ಒಂದೇ ದೇವರು ಅಂತ. ಇದು ಯಾಕೆ ಈ ಪ್ರಶ್ನೆ ಬಂತು ಅಂತ ಹೇಳಿದ್ರೆ, ವೇದದಲ್ಲಿ ಅನೇಕ ಸೂಕ್ತಗಳಿದ್ದಾವೆ. ಭಗವಂತನನ್ನು ಪ್ರತಿಪಾದನೆ ಮಾಡುವಂತಹದ್ದು ಯಾವುದು ಅಂದ್ರೆ ಶಬ್ದರಾಶಿಯಾದ ವೇದ. ಆ ವೇದದಲ್ಲಿ ಒಂದೊಂದು ಕಡೆ ಒಂದೊಂದು ದೇವತೆಯನ್ನು ಸ್ತೋತ್ರ ಮಾಡ್ತಾರೆ. ಇಂದ್ರಂಬೋ ವಿಶ್ವತಸ್ಪರಿ ಅಂತ ಹೇಳುವಂತಹ ಶ್ಲೋಕ ಇಂದ್ರನನ್ನು ಹೇಳುತ್ತೆ ದೇವರು ಅಂತ. ಪಾವಕ ನ ಸರಸ್ವತಿ ವಾಜೇವಿರ್ ವಾಜಿನಿ ಈವತಿ ಅಂತ ಹೇಳುವಂತಹ ಮಂತ್ರ ಸರಸ್ವತಿಯನ್ನು ಹೇಳುತ್ತೆ. ರುದ್ರಾಧ್ಯಾಯ ರುದ್ರನನ್ನು ಹೇಳುತ್ತೆ. ವಿಷ್ಣು ಸೂಕ್ತ ವಿಷ್ಣುವನ್ನು ಹೇಳುತ್ತೆ. ಹಾಗಾದ್ರೆ ಯಾರು ದೇವರು, ನಿಮ್ಮ ದೇವರು ಯಾರು ಅಂತ ಹೇಳುವಂತ ದೊಡ್ಡ ಪ್ರಶ್ನೆ. ದೇವರು ಇದ್ದಾನೆ ಅಂತ ಹೇಳುವುದಕ್ಕೆ ಈ ತರ್ಕ ಉತ್ತರ ಕೊಟ್ಟಿತು. ಶಾಸ್ತ್ರವೂ ದೇವರಿದ್ದಾನೆ ಅಂತ ಹೇಳ್ತಾ ಇದೆ. ಬ್ರಹ್ಮಸೂತ್ರದ ಎರಡನೇ ಸೂತ್ರವೇ ಶಾಸ್ತ್ರ ಯೋನಿತ್ವ ಅಂತ. ಆದ್ರೆ ಶಾಸ್ತ್ರ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಒಂದೊಂದು ಕಡೆ ಒಬ್ಬೊಬ್ಬರನ್ನು ದೇವರು ಅಂತ ಹೇಳುತ್ತಾ, ಅದರಿಂದ ಯಾರನ್ನು ದೇವರು ಅಂತ ನಾವು ನಂಬಬೇಕು ಅಂತ ಕೇಳಿದ್ರೆ, ಅನ್ವಯಾತು ಅಂತ. ಮೂರನೇ ಸೂತ್ರ ತತ್ವ ಸಮನ್ವಯಾತು ಅಂತ. ಅದನ್ನೇ ಭಾಗವತ ಹೇಳಿತು, ಜನ್ಮಾದ್ಯತೆಯತಃ ಅನ್ವಯಾತು ಅಂತ. ಯಾವುದೇ ದೇವರನ್ನು ಯಾವ ಹೆಸರಿಂದ ಕರೆದರೂ ಕೂಡ ಅದರಿಂದ ವಾಚ್ಯವಾದ ಒಂದು ಶಕ್ತಿ ಯಾವುದು? ಒಬ್ಬನೇ ಆದ ಭಗವಂತ. ನೀವು ಇಂದ್ರ ಅಂತ ಕರೆದ್ರೆ ಏನರ್ಥ? ಇದೀ ಪರಮೈಶ್ವರ್ಯ, ಪರಮೈಶ್ವರ್ಯ ಸಂಪನ್ನವಾದ ವ್ಯಕ್ತಿ ಅಂತ ಅರ್ಥ. ಹಾಗಾದ್ರೆ ಎಲ್ಲ ಶಬ್ದಗಳು ಕೂಡ ಒಂದೇ ಆದ ಭಗವಂತನ ಕ್ವಾಲಿಟಿಯನ್ನು ಹೇಳುತ್ತೆ ಹೊರತು ಅವನ ಹೆಸರು ನಮ್ಮ ಹೆಸರಿಗೂ ಅವನ ಹೆಸರಿಗೂ ವ್ಯತ್ಯಾಸ ಇದೆ. ನಮ್ಮಲ್ಲಿ ಒಬ್ಬನಿಗೆ ಕ್ಷೀರಸಾಗರ ಭಟ್ಟ ಅಂತ ಹೆಸರಿಟ್ಟು ಕೂಡಲೇ ಯಾವತ್ತು ಹಾಲು ಇರಬೇಕು ಅಂತ ಇಲ್ಲ. ವಾರಕ್ಕೆ ಒಂದು ಲೋಟ ಹಾಲು ಕುಡಿಲಿಕ್ಕೆ ಇಳಿದಿದ್ರು ಕೂಡ ಅವನಿಗೆ ಕ್ಷೀರಸಾಗರ ಭಟ್ಟ ಅಂತ ಹೆಸರಿಡಬಹುದು, ಏನು ತೊಂದರೆ ಇಲ್ಲ ನಮಗೆ, ಏನು ಹೆಸರಿಡುವುದಕ್ಕೆ ಏನು ದಾರಿದ್ರೆ ಉಂಟು. ಆದರೆ ದೇವರ ಹೆಸರು ಅಂತಹದ್ದಲ್ಲ. ಅವನಿಗೆ ಏನಾದರೂ ಹೆಸರಿಟ್ಟರೆ ಆ ಗುಣ ಇದ್ದೆ ಅಂತ ಅರ್ಥ. ಗುಣ ಇದ್ರಿಂದಲೇ ಆ ಹೆಸರು ಅವನಿಗೆ ಅನ್ವಯ ಹೊರತು ನಮ್ಮ ಹಾಗೆ ಒಟ್ಟಾರೆ ಹೆಸರಿಟ್ಟು ಕೂಡಲೇ ಆ ಹೆಸರಿನ ಗುಣ ನಮ್ಮಲ್ಲಿ ಇರಬೇಕು ಅಂತ ಇಲ್ಲ. ಭಗವಂತನ ಪ್ರತಿಯೊಂದು ಹೆಸರು ಕೂಡ ಅವನ ಗುಣವಾಚಕ. ಇಂದ್ರ ಅಂತ ಹೇಳಿದ್ರೆ ಪರಮೇಶ್ವರಿಯ ಸಂಪನ್ನ ಅಂತ ಅರ್ಥ. ವಾಯು ವಯಬಂಧನೆ, ಬಂಧನದಿಂದ ಈ ಪ್ರಪಂಚವನ್ನು ರಕ್ಷಣೆ ಮಾಡುವನು ಅಂತ ಅರ್ಥ. ಆಯಾಯ ಗ್ರಹಗಳನ್ನು ಆಯಾಯ ಕಕ್ಷೆಯಲ್ಲಿಟ್ಟು ಇಷ್ಟೇ ಡಿಗ್ರಿಯಲ್ಲಿ ವಾಲಿಕೊಂಡು ಆ ಗ್ರಹ ಅಲ್ಲಿದ್ದಾಗ ಮಾತ್ರ ಎಲ್ಲ ಗ್ರಹಗಳು ಕೂಡ ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯ. ಯಾವುದೋ ಒಂದು ಗ್ರಹ ಆಕರ್ಷಣೆ ಶಕ್ತಿಯನ್ನು ಮೀರಿ ನಡೆದ್ರೆ ಇನ್ನೊಂದು ಗ್ರಹಕ್ಕೆ ಡಿಕ್ಕಿಯಾಗಿ ಕ್ಷಣ ಮಾತ್ರದಲ್ಲಿ ಭಸ್ಮಾಗಿ ಹೋಗಬಹುದು. ಹಾಗಾದ್ರೆ ತನ್ನ ಬಂಧನ ಶಕ್ತಿಯ ಮೂಲಕ, ಸಂಕರ್ಷಣ ಶಕ್ತಿಯ ಮೂಲಕ, ಆಕರ್ಷಣ ಶಕ್ತಿಯ ಮೂಲಕ ಆಯಾಯ ಗ್ರಹಗಳನ್ನು ಆಯಾಯ ನಿರ್ದಿಷ್ಟವಾದ ದೂರದಲ್ಲಿ ಅದನ್ನು ಬಂಧಿಸಿಬಿಟ್ಟು ಈ ಪ್ರಪಂಚವನ್ನು ಕಾಪಾಡುವಂತಹ ಶಕ್ತಿಗೆ ವಾಯು ಅಂತ ಹೆಸರು. ವಾಯು ಎಂಬ ಶಬ್ದದಿಂದ ಕರೆದರೂ ಕೂಡ ಅದು ಭಗವಂತನೇ. ನೀವು ಯಾವುದೇ ಹೆಸರು ವಿಷ್ಣು ಎಂಬ ಹೆಸರಿಂದ ಕರೆದರೆ ವಿಶಿಲ್ರು ವ್ಯಾಪ್ತವು, ವಿಶ್ವ ಎಂಬ ಧಾತುವಿಗೆ ಏನರ್ಥ ಅಂತ ಹೇಳಿದ್ರೆ ಎಲ್ಲ ಕಡೆ ತುಂಬಿದ್ದು ಅಂತ ಅರ್ಥ. ಎಲ್ಲ ಕಡೆ ತುಂಬಿದ ಶಕ್ತಿ ಯಾವುದು? ಅದು ಭಗವಂತ. ಹಾಗಾದರೆ ಒಂದೊಂದು ಶಬ್ದವೂ ಕೂಡ ಭಗವದ್ವಾಚಕ ಯಾವಾಗ ಅಂದರೆ ಒಂದೊಂದು ಗುಣವನ್ನು ಹೇಳುವುದರ ಮೂಲಕ. ಆದ್ದರಿಂದ ಪ್ರತಿಯೊಂದು ಶಬ್ದವೂ ಕೂಡ ಒಂದೇ ಆದ ಭಗವಂತನ ಶಕ್ತಿಯನ್ನು ತನ್ನ ಸಾಮರ್ಥ್ಯದಿಂದ ಹೇಳುತ್ತಾದ್ರಿಂದ ಒಂದೊಂದು ಶಬ್ದ ಒಂದೊಂದು ಹೆಸರಿನಿಂದ ಕರೆಯಿತು ಎಂಬುದಕ್ಕೆ ಒಂದೊಂದು ಹೆಸರಿನ ದೇವತೆಗಳು ಬೇರೆ ಇದ್ದಾರೆ ಅಂತ ಅರ್ಥ ಅಲ್ಲ. ಎಲ್ಲ ದೇವತೆಗಳನ್ನು ಕೂಡ ಒಂದೊಂದು ಶಬ್ದವೂ ಕೂಡ ಒಂದೊಂದು ಗುಣದ ಮೂಲಕ ಒಂದೇ ಆದ ದೇವತಾ ಶಕ್ತಿಯನ್ನು ಹೇಳುತ್ತಾದ್ರಿಂದ ಅನ್ವಯಾತ್ ಎಲ್ಲ ಶಬ್ದಗಳಿಗೂ ಕೂಡ ಭಗವಂತನಲ್ಲೇ ಸಮನ್ವಯ ಹೊರತು ಯಾವ್ಯಾವುದೋ ಒಂದು ವಸ್ತುಗಳಲ್ಲಿ ಸಮನ್ವಯ ಎಂಬುದು ಇಲ್ಲ ಎಂಬುದನ್ನು ಕೂಡ ಭಾಗವತರ ಮಂಗಳ ಶ್ಲೋಕದ ಎರಡನೆಯ ಪದ್ಯ ಹೇಳುತ್ತೆ. ಹೀಗೆ ಭಗವಂತನ ಅಸ್ತಿತ್ವ ಮತ್ತು ಆ ಅಸ್ತಿತ್ವಕ್ಕೆ ಬೇಕಾಗಿರತಕ್ಕಂಥ ತರ್ಗಬದ್ಧವಾದ ಪ್ರಮಾಣದ ಮೂಲಕ ಭಗವಂತನ ಅಸ್ತಿತ್ವವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಶ್ಲೋಕ ಅದು ಭಾಗವತರ ಮಂಗಳ ಶ್ಲೋಕ. ಅದರಲ್ಲಿ ಜನ್ಮಾದ್ಯಸ್ಯ ಯಥೋನ್ವಯಾತ್ ಎಂಬಲ್ಲಿ ಜನ್ಮಾದ್ಯಸ್ಯತಃ ಮತ್ತು ಅನ್ವಯಾತ್ ಎಂಬ ಎರಡು ಶಬ್ದದ ಬಗ್ಗೆ ನಾವಿವತ್ತು ವಿಚಾರ ಮಾಡಿದ್ವಿ. ಇನ್ನು ಇತರಸ್ಥಾರ್ಥೇಶು ಅಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವೇ ಮುಹ್ಯಂತಿ ಎಂ ಸೂರಯ ತೇಜೋವಾರಿ ಮೃದಾಮ್ಯಥಾ ವಿನಿಮಯ ಯತ್ರ ತ್ರಿಸರ್ಗೋ ಮೃಷ ಧಾಮ್ನಾಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಅಂತ ಹೇಳುವಂತಹ ಇನ್ನುಳಿದ ಪದಗಳ ಅರ್ಥವನ್ನು ನಾವು ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ.